So we want to look these days at not like a Bible study, but how we can actually have a pure heart.
ಇಂದಿನ ದಿವಸಗಳಲ್ಲಿ ನಾವು ನೋಡಿಕೊಳ್ಳೋಣ ಒಂದು ಸತ್ಯವೇದ ಅಧ್ಯಯನ ತರ ಅಲ್ಲ, ನಿಜವಾಗಿ ನಾವು ಶುದ್ಧ ಹೃದಯಗಳನ್ನು ಹೇಗೆ ಹೊಂದಿಕೊಳ್ಳೋದು ಅಂತ.
ಯು ನೋ ದಟ್ ಇನ್ ಈಟಿಂಗ್ ಫುಡ್, ಇಫ್ ದ ಫುಡ್ ಇಸ್ ಇಂಪ್ಯೂರ್ ಯು ಗೆಟ್ ಸಿಕ್.
ನಿಮಗೆ ಊಟ ಮಾಡೋದ್ರ ಬಗ್ಗೆ ಗೊತ್ತಿದೆ, ಊಟ ಶುದ್ಧವಾಗಿಲ್ಲ ಅಂದ್ರೆ ನಮಗೆ ಕಾಯಿಲೆ ಬರುತ್ತೆ.
ವಿ ವಾಶ್ ಅವರ್ ಹ್ಯಾಂಡ್ಸ್ ಬಿಫೋರ್ ವಿ ಈಟ್.
ನಾವು ಊಟ ಮಾಡೋ ಮೊದಲು ಕೈಗಳನ್ನು ತೊಳೆದುಕೊಳ್ತೀವಿ.
ವಿ ಡೋಂಟ್ ವಾಂಟ್ ಜರ್ಮ್ಸ್ ಟು ಗೋ ಇನ್ ಟು ಅವರ್ ಬಾಡಿ.
ಯಾಕೆಂದ್ರೆ ಅದರಿಂದ ಈ ವೈರಾಣುಗಳು ನಮ್ಮ ಶರೀರದೊಳಗೆ ಹೋಗಬಾರದು ಅಂತ ಜಾಗ್ರತೆಯನ್ನು ವಹಿಸ್ತೀವಿ.
ಈವನ್ ವಾಟರ್, ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ದ ಟೈಪ್ ಆಫ್ ವಾಟರ್ ವಿ ಡ್ರಿಂಕ್.
ನಾವು ನೀರಿನ ಬಗ್ಗೆ ಕೂಡ ಕಾಳಜಿ ವಹಿಸ್ತೀವಿ, ಅದು ಶುದ್ಧವಾಗಿದೆಯಾ.
ಸೋ ವೆನ್ ಇಟ್ ಕಮ್ಸ್ ಟು ದ ಬಾಡಿ, ವಿ ಆರ್ ಸೋ ಕೇರ್ಫುಲ್ ಟು ಮೇಕ್ ಶೋರ್ ದಟ್ ವಿ ಈಟ್ ಅಂಡ್ ಡ್ರಿಂಕ್ ಓನ್ಲಿ ಪ್ಯೂರ್ ಥಿಂಗ್ಸ್.
ನಮ್ಮ ಶರೀರ ಸಂಬಂಧವಾಗಿ ನಾವು ಬಹಳ ಜಾಗೃತರಾಗಿರ್ತೀವಿ, ನಾವು ಏನ್ ತಿಂತೀವಿ ಏನ್ ಕುಡಿತೀವಿ.
Because we want to be healthy.
ಯಾಕಂದ್ರೆ ನಾವು ಆರೋಗ್ಯವಾಗಿರಲಿಕ್ಕೆ ಬಯಸ್ತೀವಿ.
And sickness can come so easily into our body.
ಯಾಕಂದ್ರೆ ಈ ಕಾಯಿಲೆಗಳು ಅನಾರೋಗ್ಯ ಯಾವ ರೀತಿನಲ್ಲಾದರೂ ಸುಲಭವಾಗಿ ಬರೋ ಸಾಧ್ಯತೆ ಇದೆ.
And just like sickness comes easily, sin also comes easily into our body.
ನಮ್ಮ ಶರೀರದಲ್ಲಿ ಹೇಗೆ ಕಾಯಿಲೆಗಳು ಬರುತ್ತೋ ಹಾಗೆ ಬಹಳ ಸುಲಭವಾಗಿ ಪಾಪಗಳು ಕೂಡ ಬರೋ ಸಾಧ್ಯತೆ ಇದೆ.
So that's the thing we must always remember.
ಅದನ್ನ ಯಾವಾಗಲೂ ನಾವು ನೆನಪಿಟ್ಕೊಳ್ಬೇಕು.
ದಟ್ ಸಿನ್ ಇಸ್ ಲೈಕ್ ಸಿಕ್ನೆಸ್.
ಪಾಪ ಅನ್ನೋದು ಕಾಯಿಲೆ ತರ.
ಬಟ್ ಇಟ್ಸ್ ಮಚ್ ಮೋರ್ ಸೀರಿಯಸ್ ದನ್ ಸಿಕ್ನೆಸ್.
ಆ ಒಂದು ಕಾಯಿಲೆಗಿಂತ ಬಹಳ ಗಂಭೀರವಾದದ್ದು ಕೂಡ.
ಬಿಕಾಸ್ ವಿತ್ ಸಿಕ್ನೆಸ್ ವಿ ಕ್ಯಾನ್ ಓನ್ಲಿ ಗೆಟ್ ಎಫೆಕ್ಟೆಡ್ ಇನ್ ಅವರ್ ಬಾಡಿ, ಬಟ್ ವಿತ್ ಸಿನ್ ವಿ ಕ್ಯಾನ್ ಬಿ ಎಫೆಕ್ಟೆಡ್ ಫಾರ್ ಇಟರ್ನಿಟಿ.
ಈ ಒಂದು ಕಾಯಿಲೆಗಳಿಂದ ಶರೀರಕ್ಕೆ ಕಷ್ಟವಾಗುತ್ತೆ, ತೊಂದರೆ ಆಗುತ್ತೆ. ಆದರೆ ಪಾಪದಿಂದ ನಾವು ನಿತ್ಯತ್ವಕ್ಕೆ ನಮ್ಮ ಜೀವಿತಕ್ಕೆ ತೊಂದರೆ ಆಗುತ್ತೆ.
ಮೋಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಡೋಂಟ್ ಥಿಂಕ್ ಅಬೌಟ್ ಇಟರ್ನಿಟಿ.
ಬಹಳಷ್ಟು ಜನರು ಈ ನಿತ್ಯತ್ವದ ಬಗ್ಗೆ ಯೋಚನೆ ಮಾಡೋದಿಲ್ಲ.
ಈವನ್ ಇಫ್ ಯು ಲಿವ್ ಆನ್ ಅರ್ತ್ ಫಾರ್ 100 years,
ನೀವು ಈ ಭೂಮಿಯಲ್ಲಿ 100 ವರ್ಷಗಳ ಕಾಲ ಇದ್ರೂ ಕೂಡ,
ವೆರಿ ಫ್ಯೂ ಪೀಪಲ್ ಲಿವ್ ಅಪ್ ಟು 100.
ಅಲ್ಲಿವರೆಗೆ ಜೀವಿಸುವವರು ಬಹಳ ಕಡಿಮೆ ಜನ.
ಬಟ್ ಈವನ್ ಇಫ್ ಯು ಲಿವ್ ಅಪ್ ಟು 100,
ನೀವು ಈ 100 ವರ್ಷಗಳು ಬದುಕಿದ್ರೂ ಕೂಡ,
ಇಟ್ ಇಸ್ ಸಚ್ ಎ ಸ್ಮಾಲ್ ಪೋರ್ಷನ್ ಆಫ್ ಟೈಮ್ ಇನ್ ಟರ್ಮ್ಸ್ ಆಫ್ ಇಟರ್ನಿಟಿ.
ಈ ನಿತ್ಯತ್ವಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಇದು 100 ವರ್ಷ ಅನ್ನೋದು ಬಹಳ ಸಣ್ಣ ಸಮಯ ಆಗುತ್ತೆ.
ಇಟ್ಸ್ ನಾಟ್ ಈವನ್ ಲೈಕ್ 1 year.
1 ವರ್ಷಗಳ ತರ ಕೂಡ ಇರೋದಿಲ್ಲ.
ಇನ್ ಇಟರ್ನಿಟಿ,
ನಿತ್ಯತ್ವದಲ್ಲಿ,
ಗಾಡ್ ಲಿವ್ಸ್ ಇನ್ ಅ ಡಿಫ್ರೆಂಟ್ ವೇ, ಇನ್ ಅ ಡಿಫ್ರೆಂಟ್ ಸಿಸ್ಟಮ್.
ಆ ನಿತ್ಯತ್ವದಲ್ಲಿ ದೇವರು ಜೀವಿಸುವಂತದ್ದು ಬಹಳ ವ್ಯತ್ಯಾಸವಾದ ರೀತಿಯಾಗಿರುತ್ತೆ.
Let me show you a verse in 1 Peter.
ಒಂದು ಪೇತ್ರದಲ್ಲಿ ಒಂದು ವಚನವನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ.
2 Peter.
2 ಪೇತ್ರ.
Chapter 3.
3ನೇ ಅಧ್ಯಾಯ.
It tells us how God keeps time.
ಇಲ್ಲಿ ದೇವರು ಸಮಯವನ್ನು ಹೇಗೆ ಇಟ್ಕೊಳ್ತಾರೆ ಅನ್ನೋದನ್ನು ತೋರಿಸುತ್ತೆ.
ಫಾರ್ ಅಸ್ 24 hours ಇಸ್ 1 day.
ನಮಗೆ 24 ಗಂಟೆಗಳು ಒಂದು ದಿವಸವಾಗಿದೆ.
We were here yesterday.
ನಾವು ನಿನ್ನೆ ಇಲ್ಲಿದ್ವಿ.
24 hours, it's another day.
24 ಗಂಟೆಗಳಲ್ಲಿ ಇನ್ನೊಂದು ದಿವಸ.
Now, with the Lord, it says in 2 Peter chapter 3 and verse 9, verse 8.
2 Peter 3:8 ಹೀಗೆ ಹೇಳುತ್ತೆ.
One day is not 24 hours.
ಒಂದು ದಿವಸ ಅನ್ನೋದು 24 ಗಂಟೆಗಳಲ್ಲ.
It is 1,000 years.
1,000 ವರ್ಷಗಳು.
For us, one day is 24 hours.
ನಮಗೆ ಒಂದು ದಿವಸ ಅಂದ್ರೆ 24 ಗಂಟೆಗಳು.
For the Lord, one day is 1,000 years.
ಆದರೆ ಕರ್ತನಿಗೆ 1,000 ವರ್ಷಗಳು ಒಂದು ದಿವಸದಂತೆ.
So if you live 100 years,
ನಾವು 100 ವರ್ಷಗಳ ಕಾಲ ಬದುಕಿದ್ರೆ,
God's eyes, you just live for 2 hours.
ದೇವರ ದೃಷ್ಟಿಯಲ್ಲಿ ಅದು 2 ಗಂಟೆಗಳು ಬದುಕಿದ್ದಾರೆ.
We care so much about this short period of time.
ಆದರೆ ನಾವು ಈ ಸ್ವಲ್ಪ ಸಮಯವನ್ನ ಬಹಳವಾಗಿ ಕಾಳಜಿ ವಹಿಸುತ್ತೀವಿ.
We want to make money and we want to keep ourselves from sickness and we want to live in comfort, all these things.
ನಾವು ಇದಕ್ಕಾಗಿ ಹಣವನ್ನು ಸಂಪಾದಿಸಬೇಕು, ಆರೋಗ್ಯವಾಗಿರಬೇಕು, ಅನುಕೂಲದಲ್ಲಿ ಇರಬೇಕು ಅನ್ನೋದನ್ನ ಅದರ ಬಗ್ಗೆ ಕಾಳಜಿ ವಹಿಸುತ್ತೀವಿ.
After we die,
ಸತ್ತ ನಂತರ
how we are going to live for eternity is dependent on how we live now.
ನಾವು ನಿತ್ಯತ್ವದಲ್ಲಿ ನಾವು ಹೇಗೆ ಜೀವಿಸ್ತೀವಿ ಅನ್ನೋದು ಈ ಒಂದು ಕಡಿಮೆ ಸಮಯ ಭೂಮಿಯಲ್ಲಿ ಹೇಗೆ ಜೀವಿಸ್ತೀವಿ ಅದರ ಮೇಲೆ ಅವಲಂಬಿತವಾಗಿದೆ.
ವಿ ಕ್ಯಾನ್ ಸೇ ದಟ್ ಅವರ್ ಲೈಫ್ ಆನ್ ಅರ್ತ್ ಇಸ್ ಲೈಕ್ ಅ ಟೆಸ್ಟಿಂಗ್ ಪೀರಿಯಡ್ ದಟ್ ಗಾಡ್ ಹ್ಯಾಸ್ ಮೇಡ್ ಫಾರ್ ಅಸ್.
ಈ ತರ ಹೇಳಬಹುದು, ದೇವರು ನಮಗೆ ಈ ನಿಗದಿಪಡಿಸಿದರೆ ಒಂದು ಪರೀಕ್ಷೆಯ ಸಮಯದಂತೆ ಈ ಭೂಮಿಯ ಮೇಲಿನ ಜೀವಿತವ.
ಆಲ್ ಆಫ್ ಅಸ್ ಆರ್ ಬೀಂಗ್ ಟೆಸ್ಟೆಡ್.
ನಾವು ಎಲ್ಲರೂ ಪರೀಕ್ಷೆಗೆ ಒಳಗಾಗಿದ್ದೇವೆ.
ಆರ್ ಯು ಫಿಟ್ ಟು ಲಿವ್ ವಿತ್ ಗಾಡ್ ಫಾರ್ ಇಟರ್ನಿಟಿ?
ನಾವು ನಿತ್ಯತ್ವದಲ್ಲಿ ದೇವರ ಜೊತೆ ಜೀವಿಸಲಿಕ್ಕೆ ಶಕ್ತರ ಸಣ್ಣ ಸಿದ್ಧವಾಗಿದ್ದೀವಾ ಅನ್ನೋದನ್ನ.
ದಟ್ ಡಿಪೆಂಡ್ಸ್ ಆನ್ ದ ಚಾಯ್ಸ್ ಯು ಮೇಕ್ ನೌ.
ಅದು ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂದ್ರೆ ನೀವು ಯಾವ ಆಯ್ಕೆಗಳನ್ನು ಮಾಡ್ತೀರಾ ಈ ಭೂಮಿ ಮೇಲೆ ಅದರ ಮೇಲೆ ಅವಲಂಬಿತವಾಗಿದೆ.
ಸೀ, ವೆನ್ ಕ್ರೈಸ್ಟ್ ಕಮ್ಸ್ ಬ್ಯಾಕ್,
ಕ್ರಿಸ್ತನು ಹಿಂದೆ ಬಂದಾಗ,
ವಿ ರೀಡ್ ದಟ್ ಆಲ್ ದ ಪೀಪಲ್ ಇನ್ ದ ವರ್ಲ್ಡ್ ಆರ್ ಗೋಯಿಂಗ್ ಟು ಬಿ ಟೆಸ್ಟೆಡ್ ಇನ್ ರೆವಲೇಷನ್ ಚಾಪ್ಟರ್ 20.
ಇಲ್ಲಿ ಆ ಪ್ರಕಟಣೆ 20ರಲ್ಲಿ ನಾವು ಹೀಗೆ ನೋಡ್ತೀವಿ, ನಾವು ಎಲ್ಲರೂ ಪರೀಕ್ಷೆಗೆ ಒಳಗಾಗ್ತೀವಿ ಅಂತ.
ರೆವಲೇಷನ್ 20 ಇನ್ ವರ್ಸ್ 11 ಅಂಡ್ 12.
ಹನ್ನೊಂದು ಹನ್ನೆರಡನೇ ವಚನ, 20ನೇ ಅಧ್ಯಾಯ,
ವರ್ಸ್ 11.
ಹನ್ನೊಂದನೇ ವಚನದಲ್ಲಿ,
there was a great white throne and God was sitting on it.
ಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದ ಆತನು ಕಂಡೆನು ಅಂತ ಹೇಳುತ್ತೆ.
God was sitting there.
ದೇವರು ಅದರ ಮೇಲೆ ಕುಳಿತುಕೊಂಡಿರ್ತಾರೆ.
And in front of him he saw the dead, verse 12, the great, the small, all standing before him.
ಆತನ ಮುಂದೆ ನಾವು ನೋಡಿದ್ರೆ ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನ ಮುಂದೆ ನಿಂತಿರುವುದನ್ನು ಕಂಡೆ.
So after we die,
ನಾವು ಸತ್ತ ನಂತರ,
we been in the grave for many years,
ನಾವು ಬಹಳಷ್ಟು ವರ್ಷಗಳ ಕಾಲ ಸಮಾಧಿಯಲ್ಲಿ ಇರ್ತೀವಿ.
Then one day Christ will come back.
ಒಂದು ದಿವಸ ಕ್ರಿಸ್ತನು ಬರ್ತಾನೆ.
And there will be a throne set up where God sits there.
ಒಂದು ಸಿಂಹಾಸನವು ನಿಗದಿಪಡಿಸಲಾಗುತ್ತೆ, ಅದರ ಮೇಲೆ ದೇವರು ಕುಳಿತುಕೊಂಡಿರ್ತಾರೆ.
And from the time of Adam, all the people who ever lived on this earth, it says here, are all going to be raised up from the dead and they'll stand before him.
ಆ ದಿವಸ ಆದಮನಿಂದ ಇಲ್ಲಿಯವರೆಗೆ ಯಾರೆಲ್ಲ ಸತ್ತು ಸಮಾಧಿಯಲ್ಲಿದ್ದಾರೆ ಅವರನ್ನೆಲ್ಲ ಎಬ್ಬಿಸಲ್ಪಡುತ್ತೆ ಸಿಂಹಾಸನದ ಮೇಲೆ.
And then it says here the books are opened.
ಅಲ್ಲಿ ಪುಸ್ತಕಗಳು ತೆರೆಯಲ್ಪಡುತ್ತೆ.
And another book called the book of life.
ಜೀವಬಾಧ್ಯರ ಪಟ್ಟಿ ಅಂತ ಇನ್ನೊಂದು ಪುಸ್ತಕವಿರುತ್ತೆ.
So those whose names are in the book of life, they go into God's presence.
ಯಾರಿಗೆ ಹೆಸರೆಲ್ಲ ಹೆಸರುಗಳು ಈ ಜೀವಬಾಧ್ಯರ ಪುಸ್ತಕದಲ್ಲಿ ಇರುತ್ತೋ ಅವರೆಲ್ಲ ದೇವರ ಬಳಿಗೆ ಹೋಗ್ತಾರೆ.
But it says here the dead were judged from the things which were written in the books according to their deeds.
ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಗುವುದು ಅಂತ ಬರೆಯಲ್ಪಟ್ಟಿದೆ.
And again it is written in verse 13.
13ರಲ್ಲಿ ಮತ್ತೆ ಬರೆಯಲ್ಪಟ್ಟಿದೆ.
People who were died in the sea and in the land and everywhere, they all were raised up.
ಮೃತ್ಯು ಪಾತಾಳದಲ್ಲಿ ಎಲ್ಲರಲ್ಲಿ ಸಮುದ್ರದಲ್ಲಿ ಎಲ್ಲಿ ಸತ್ತರು ಅವರೆಲ್ಲರೂ
ಒಂದೇ ದಿವಸ ನ್ಯಾಯ
ತೀರ್ಪಾಗುವರು. ಅವರೆಲ್ಲ ದೇವರ ಮುಂದೆ ನಿಂತರು.
Again it is written in verse 13, they were judged, every one of them, according to their deeds.
13 ಕಡೆಯ ಭಾಗದಲ್ಲಿ ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಗುವುದು.
Verse 15, if anyone's name was not written in the book of life, he was thrown into the lake of fire.
15ನೇ ವಚನದಲ್ಲಿ ಯಾವನ ಹೆಸರು ಜೀವಬದ್ರ ಪಟ್ಟಿಯಲ್ಲಿ ಬರೆಯಲಿಲ್ಲವೋ ಅವನನ್ನು ಬೆಂಕಿಯ ಕೆರೆಯಲ್ಲಿ ತಬ್ಬಲ್ಪಡುವುದು.
There are two places where we're going to be in eternity.
ನಿತ್ಯತ್ವದಲ್ಲಿ ನಾವು ಎರಡು ಸ್ಥಳಗಳಲ್ಲಿ ನಾವು ಉಳ್ಕೊಂತೀವಿ.
Heaven and there's a lake of fire.
ಒಂದು ಪರಲೋಕ ದೇವರ ಸನ್ನಿಧಿ ಅಥವಾ ಈ ಬೆಂಕಿಯಲ್ಲಿ ಕೆರೆ.
We may say, why does a loving God have a lake of fire?
ಇಂತ ಪ್ರೀತಿಯುಳ್ಳ ತಂದೆ ಯಾಕೆ ಬೆಂಕಿಯ ಕೆರೆಯನ್ನು ಇಟ್ಟಿದ್ದಾರೆ?
I mean, shouldn't we have a place where there's no such thing as hell?
ಒಂದು ನರಕ ಅನ್ನುವಂತ ಒಂದು ಸ್ಥಳ ಇಲ್ಲದೆ ಇದ್ರೆ ಒಳ್ಳೇದಲ್ವಾ?
ಇಟ್ಸ್ ಲೈಕ್ ಆಸ್ಕಿಂಗ್, ವೈ ಡು ಯು ಹ್ಯಾವ್ ಅ ಪ್ರಿಸನ್ ಇನ್ ಹುಬ್ಳಿ?
ಇಲ್ಲಿ ಹುಬ್ಬಳ್ಳಿಯಲ್ಲಿ ಯಾಕೆ ಸೆರೆ ಇದೆ?
There must be some type of jails in Hubli, like in every town there are jails.
ಎಲ್ಲಾ ಕಡೆನು ಆ ಒಂದು ಜೈಲ್ ಇರೋ ತರ ಹುಬ್ಳಿನಲ್ಲೂ ಇರಬಹುದು.
Would you like to live in a town where there are no police and no jails?
ಒಂದು ಜೈಲು ಅಥವಾ ಪೊಲೀಸ್ ಇಲ್ಲದೆ ಇರೋ ಸ್ಥಳದಲ್ಲಿ ಇರ್ಲಿಕ್ಕೆ ನೀವು ಇಷ್ಟಪಡ್ತೀರಾ?
It'd be very dangerous for you to live because so many people are evil.
Yaake adu athra jeevisodu bhayanakavadudu andre balashtu janaru dushtaru irthare.
They come to kill people.
Avaru janaranna saayislikke bartare.
Come to rob,
kalathana madlikke.
You know, even these young people on motorcycles go and grab chains from women's necks.
Saragallaru ee bike nalli hogi sara kittukolluvantavaru irthare.
They're all out to do evil.
ಅವರೆಲ್ಲ ಈ ದುಷ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ಕಾಯ್ತಾರೆ.
ಸಚ್ ಪೀಪಲ್, ದೇರ್ ಹ್ಯಾಸ್ ಟು ಬಿ ಎ ಜೇಲ್.
ಅಂತ ಜನರಿಗೆ ಒಂದು ಸೆರೆ ಇರಬೇಕು.
ಸೋ ದಟ್ ದಿ ಗುಡ್ ಪೀಪಲ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ದೇಮ್.
ಯಾಕೆ ಅಂದ್ರೆ ಒಳ್ಳೆಯ ಜನರು ಈ ದುಷ್ಟರಿಂದ ಕಾಪಾಡಲ್ಪಡಬೇಕು.
ನಾಟ್ ಓನ್ಲಿ ದಟ್,
ಅಷ್ಟು ಮಾತ್ರವಲ್ಲ,
ಈವನ್ ಇನ್ ಎ ಹಾಸ್ಪಿಟಲ್,
ಆಸ್ಪತ್ರೆಯಲ್ಲಿ ಕೂಡ,
ಸಂಬಡಿ ಹಸ್ ಗಾಟ್ ಎ ವೆರಿ ಸೀರಿಯಸ್ ಸಿಕ್ನೆಸ್ ವಿಚ್ ಅದರ್ಸ್ ಕ್ಯಾನ್ ಗೆಟ್ ವೆರಿ ಕ್ವಿಕ್ಲಿ,
ಸಾಂಕ್ರಾಮಿಕ ಕಾಯಿಲೆ ಯಾರಿಗಾದ್ರೂ, ಗಂಭೀರವಾದ ಸಾಂಕ್ರಾಮಿಕ ಕಾಯಿಲೆ ಯಾರಿಗಾದ್ರೂ ಒಬ್ಬರಿಗಿದ್ರೆ ಅವ್ರನ್ನ ಕಾಪಾಡಬೇಕು.
ದೇ ಪುಟ್ ದೆಮ್ ಇನ್ ಅನದರ್ ರೂಮ್,
ಅವ್ರನ್ನೆಲ್ಲ ಬೇರೆ ಪ್ರತ್ಯೇಕ ಕೊಠಡಿಯಲ್ಲಿ ಹಾಕ್ತಾರೆ.
ಅಂಡ್ ಈವನ್ ಫಾದರ್ ಅಂಡ್ ಮದರ್ ಕೆನಾಟ್ ಗೋ ಟು ದಟ್ ರೂಮ್,
ತಂದೆ ತಾಯಿ ಕಡೆ ಕೂಡ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯವಾಗಲ್ಲ.
See, if your own son has got some very infectious sickness,
nimma swanta maganige obba ondu sankramika kaayile iddre,
to prevent other children from getting it, you'll put that child in another room.
Neevu itra makkalige adu haradabaradu anbittu innondu pratyeka kotadiyalla haaktira.
Even if you love him,
athanna prithisidru kuda,
because you love the other children,
yakendre inna itra makkalannu
neevu prithisidru, you don't want the other children to get this sickness,
ee ondu kaayile itra makkalige barabaradu anta.
Somebody who comes to your house may ask,
ನಿಮ್ಮ ಮನೆಗೆ ಬಂದವರು ಕೇಳಬಹುದು, ಹೀಗೆ
ವೈ ಯು ಪುಟಿಂಗ್ ಯುವರ್ ಚೈಲ್ಡ್ ಇನ್ ಅನದರ್ ರೂಮ್,
ನಿಮ್ಮ ಮಗನನ್ನ ಯಾಕೆ ಇನ್ನೊಂದು ಕೋಣೆಯಲ್ಲಿ ಹಾಕಿದೀಯಾ?
ಡೋಂಟ್ ಯು ಲವ್ ಹಿಮ್?
ಅದನ್ನ ಪ್ರೀತಿಸಲ್ವಾ?
ಯೆಸ್, ಐ ಲವ್ ಹಿಮ್.
ಹೌದು, ಅದನ್ನ ಪ್ರೀತಿಸಿ.
ವೈ ಯು ಪುಟ್ ಹಿಮ್ ಇನ್ ದಟ್ ರೂಮ್?
ಆ ಕೋಣೆಯಲ್ಲಿ ಯಾಕೆ ಹಾಕಿದೀರಾ?
ಬಿಕಾಸ್ ಐ ಲವ್ ದಿ ಅದರ್ ಚಿಲ್ಡ್ರನ್ ಆಲ್ಸೋ.
ಯಾಕೆ ಅಂದ್ರೆ ಇತರ ಮಕ್ಕಳನ್ನು ನಾನು ಪ್ರೀತಿಸ್ತೀನಿ ಅದಕ್ಕಾಗಿ.
ಸೊ ಇಟ್ ಇಸ್ ಅ ಗಾಡ್ ಆಫ್ ಲವ್ ಹೂ ಸೆಪರೇಟ್ಸ್ ಪೀಪಲ್ ಲೈಕ್ ದಟ್ ಈವನ್ ಇನ್ ಇಟರ್ನಿಟಿ.
ನಿತ್ಯತ್ವದಲ್ಲಿ ಕೂಡ ಈ ಪ್ರೀತಿಯ ದೇವರು ಜನರನ್ನ ಬೇರ್ಪಡಿಸುತ್ತಾರೆ.
ಜಸ್ಟ್ ಲೈಕ್ ಯು ವಿಲ್ ಪುಟ್ ಯುವರ್ ಚೈಲ್ಡ್ ವಿತ್ ಅನ್ ಇನ್ಫೆಕ್ಷಸ್ ಸಿಕ್ನೆಸ್ ಇನ್ ಟು ಅನದರ್ ರೂಮ್,
ಹೇಗೆ ನೀವು ಆ ಒಂದು ಸಾಂಕ್ರಾಮಿಕ ಕಾಯಿಲೆ ಇರುವಂತಹ ಮಗುವನ್ನ ಪ್ರತ್ಯೇಕವಾಗಿಡ್ತಿರೋ ಹಾಗೆ.
ನೌ ಅಂಡ್ ಇಫ್ ಯು ನೋ ಹಿ ಇಸ್ ನೆವರ್ ಗೋನ್ ಟು ಬಿ ಹೀಲ್ಡ್, ಯು ವಿಲ್ ಕೀಪ್ ಹಿಮ್ ಆಲ್ವೇಸ್ ಇನ್ ದಟ್ ರೂಮ್.
ಆತನು ಯಾವಾಗಲೂ ಅದರಿಂದ ಗುಣ ಹೊಂದೋದಿಲ್ಲ ಅಂದ್ರೆ ಯಾವಾಗಲೂ ಆ ಕೊಠಡಿಯಲ್ಲೇ ಇಟ್ಟುಬಿಡ್ತೀರಾ.
ಮೆನಿ ಸಿಕ್ನೆಸಸ್ ಇಟ್ಸ್ ಗೆಟ್ಸ್ ಹೀಲ್ಡ್ ಆಫ್ಟರ್ ಸಮ್ ಟೈಮ್, ದೆನ್ ದೇ ಕ್ಯಾನ್ ಕಮ್ ಬ್ಯಾಕ್.
ಬಹಳಷ್ಟು ಕಾಯಿಲೆಗಳು ಅಲ್ಲಿ ಗುಣ ಹೊಂದುತ್ತೆ, ಅದರ ನಂತರ ಅವರನ್ನ ತೆಗಿತೀರಾ ಕೊಠಡಿಯಿಂದ.
ನೌಡೇಸ್ ದೇರ್ಸ್ ಎ ಕ್ಯೂರ್ ಫಾರ್ ಲೆಪ್ರಸಿ,
ಈವಾಗಿನ ಸಮಯದಲ್ಲಿ ಆ ಕುಷ್ಠರೋಗಕ್ಕೆ ಒಂದು ಮದ್ದಿದೆ.
ಇನ್ ದಿ ಓಲ್ಡನ್ ಡೇಸ್ ದೇರ್ ವಾಸ್ ನೋ ಕ್ಯೂರ್ ಫಾರ್ ಲೆಪ್ರಸಿ,
ಹಳೆ ದಿವಸಗಳಲ್ಲಿ ಅದಕ್ಕೆ ಮದ್ದಿರಲಿಲ್ಲ ಅದಕ್ಕೆ.
ಅಂಡ್ ಈವನ್ ಇನ್ ಇಂಡಿಯಾ they would put all the lepers away in some village where nobody is living.
ಭಾರತದಲ್ಲಿ ಕೂಡ ಈ ಕುಷ್ಠರೋಗ ಬಂದಂತವರನ್ನ ಹೊರಗಡೆ, ಊರಿನ ಹೊರಗಡೆ ಪ್ರತ್ಯೇಕವಾದ ಸ್ಥಳದಲ್ಲಿ ಹಾಕ್ಬಿಡ್ತಾ ಇದ್ರು.
Before I got married, my wife used to work among people with leprosy.
ನಾನು ಮದುವೆಯಾಗ ಮೊದಲು ನನ್ನ ಹೆಂಡತಿ ಈ ಒಂದು ಕುಷ್ಠರೋಗಿಗಳ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು.
She wanted to serve them.
ಕರ್ತನಿಗೆ ಸೇವೆ ಮಾಡ್ತಾ ಇದ್ರು, ಅವರಿಗೆ ಸೇವೆ ಮಾಡ್ತಾ ಇದ್ರು.
She told me that they were all put into a village which was full of snakes.
ಅವ್ರನ್ನ ಯಾವುದೋ ಒಂದು ಸ್ಥಳದಲ್ಲಿ ಬಹಳಷ್ಟು ಹಾವುಗಳಿರುವಂತ ಒಂದು ಪ್ರತ್ಯೇಕವಾದ ಒಂದು ಹಳ್ಳಿಯಲ್ಲಿ ಹಾಕ್ಬಿಟ್ಟಿದ್ರು.
All the lepers were put there.
ಅವರ ಎಲ್ಲ ಕುಷ್ಠರೋಗಿಗಳನ್ನೆಲ್ಲ ಅಲ್ಲೇ ಹಾಕಿದ್ರು.
And even if you had a son who had leprosy, you'd be put there.
ನಿಮ್ಮ ಮಗನಿಗೆ ಯಾವ್ದಾದ್ರು ಕುಷ್ಠರೋಗ ಕಾಯಿಲೆ ಬಂದ್ರು ಅವರನ್ನು ತೆಗೆದು ಅಲ್ಲಿ ಹಾಕ್ತಾರೆ.
Because if you keep him in the house, everybody else in the house will get leprosy.
ಅವ್ರನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಮನೆಯಲ್ಲಿ ಇರೋರಿಗೆ ಇತರರಿಗೆಲ್ಲ ಬಂದ್ಬಿಡ್ತಾ ಇತ್ತು.
So it looks as if it's, oh, we don't love them, that's why they put him there.
ಅದು ಹೇಗೆ ಕಾಣಿಸುತ್ತೆ ಅಂದ್ರೆ, ಓ ಆತನನ್ನ ಪ್ರೀತಿಸಲ್ಲ ಅದಕ್ಕಾಗಿ ಅಲ್ಲಿ ಹಾಕಿದ್ದೀವಿ ಅಂತ ಅನ್ಸುತ್ತೆ.
ಬಟ್ ಇಟ್ಸ್ ನಾಟ್ ಲೈಕ್ ದಟ್,
ಹಾಗಲ್ಲ ಅದು.
ಯು ಲವ್ ಆಲ್ ದಿ ಅದರ್ಸ್ ಇನ್ ಯುವರ್ ಫ್ಯಾಮಿಲಿ, ದಟ್ಸ್ ವೈ ಯು ಪುಟ್ ದಟ್ ಒನ್ ದೇರ್.
ಯಾಕೆ ಅಂದ್ರೆ ಕುಟುಂಬದಲ್ಲಿ ಇತರರನ್ನು ಕೂಡ ನಾವು ಪ್ರೀತಿಸ್ತೀವಿ, ಅದರಿಂದ ಅವ್ರನ್ನ ಪ್ರತ್ಯೇಕವಾಗಿಡ್ತೀವಿ.
ಇಟ್ಸ್ ಅ ಗಾಡ್ ಆಫ್ ಲವ್ ಹೂ ಸೆಪರೇಟ್ಸ್ ಪೀಪಲ್ ಇನ್ ಇಟರ್ನಿಟಿ ಇಂಟು ಹೆವೆನ್ ಅಂಡ್ ಹೆಲ್.
ನಿತ್ಯದಲ್ಲಿ ಕೂಡ ಪರಲೋಕ ನರಕ ಅಂತ ಯಾಕೆ ಪ್ರತ್ಯೇಕವಾಗಿ ದೇವರು ಇಡ್ತಾರೆ ಅಂದ್ರೆ, ದೇವರು ಪ್ರೀತಿಸುವಂತವರಾಗಿದ್ದಾರೆ.
ಎ ಮ್ಯಾನ್ ಲಿವ್ಸ್ 40 50 ಇಯರ್ಸ್ ಆನ್ ಅರ್ತ್ ಅಂಡ್ ಹಿ ಡಸಂಟ್ ವಾಂಟ್ ಗಾಡ್.
ಒಬ್ಬ ವ್ಯಕ್ತಿ 30-40 ವರ್ಷಗಳ ಕಾಲ ಬದುಕಿ ದೇವರಿಗೆ ಅವಶ್ಯಕತೆ ಇಲ್ಲದೆ ಜೀವಿಸ್ತಾನೆ,
ಐ ಡೋಂಟ್ ವಾಂಟ್ ಗಾಡ್,
ನನಗೆ ದೇವರು ಬೇಕಾಗಿಲ್ಲ ಅಂತ.
ಗಾಡ್ ಸೇಸ್ ಓಕೆ, ದೆನ್ ಡೋಂಟ್ ಕಮ್ ಟು ಹೆವೆನ್, ಯು ಕ್ಯಾನ್ ಗೋ ಟು ಹೆಲ್.
ಹಾಗಿದ್ರೆ ಪರವಾಗಿಲ್ಲ, ಸರಿ ನೀನು ನರಕಕ್ಕೆ ಹೋಗು ನೀನು.
ಸೊ ಗಾಡ್ ಡಸಂಟ್ ಸೆಂಡ್ ಎನಿಬಡಿ ಟು ಹೆಲ್,
ದೇವರು ಯಾರನ್ನು ನರಕಕ್ಕೆ ಕಳಿಸೋದಿಲ್ಲ.
ದೇ ಗೋ ದೇರ್ ದೆಮ್ಸೆಲ್ವ್ಸ್,
ಅವರೇ ಅದನ್ನ ಆಯ್ಕೆ ಮಾಡಿ ಹೋಗ್ತಾರೆ.
ಸಿ ಜೀಸಸ್ ಸೆಡ್ ಇನ್ ಮ್ಯಾಥ್ಯೂ ಚಾಪ್ಟರ್ 7,
ಮತ್ತಾಯ 7ರಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದ್ರು.
He said to people in verse 13, enter through the narrow gate.
ಇಲ್ಲಿ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ ಅಂತ ಹೇಳಿದ್ರು.
Because there is another wide gate and broad way that leads to destruction.
ಅಲ್ಲಿ ಅಗಲವಾದ ಮಾರ್ಗ ಬಾಗಿಲು ಕೂಡ ಇದೆ ಅಂತ ಹೇಳಿದ್ರು.
And many are going that way.
ಬಹಳಷ್ಟು ಜನ ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ.
But the gate is small and the way is narrow that leads to life.
ಆ ಒಂದು ಇಕ್ಕಟ್ಟಾದ ಬಾಗಿಲು, ಇಕ್ಕಟ್ಟಾದ ಮಾರ್ಗ, ಅದು ಜೀವಕ್ಕೆ ನಡೆಸುತ್ತೆ.
ಅಂಡ್ ವೆರಿ ಫ್ಯೂ ಆರ್ ಗೋಯಿಂಗ್ ದಟ್ ವೇ,
ಬಹಳ ಕಡಿಮೆ ಜನ ಅದರಲ್ಲಿ ಪ್ರವೇಶವನ್ನು ಹೊಂದಿದೆ.
ಮೋಸ್ಟ್ ಪೀಪಲ್ ಆರ್ ಗೋಯಿಂಗ್ ದಿ ಅದರ್ ವೇ,
ಆದರೆ ಹೆಚ್ಚಿನ ಅಂಶ ಜನ ಅಗಲವಾದ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ.
ಸೊ See what Jesus said.
Yesu Swami yen helidru nodi.
Think of this, you're going down a road and then you see two ways.
Ivaga neevu ond rasteyalli hogtaa irthira, illi eradu margavide.
And now you have to choose, you want to go this way or that way.
Ivaga neevu adana aike maadbeku, ee kade hogbeka.
This way is very narrow.
ಈ ಒಂದು ಮಾರ್ಗ ಬಹಳ ಸಣ್ಣದಾಗಿದೆ.
Very few people are going this way.
ಬಹಳ ಕಡಿಮೆ ಜನ ಹೋಗ್ತಾ ಇದ್ದಾರೆ.
And the other way is so broad and so comfortable to walk and many people are going that way.
ಇನ್ನೊಂದು ರಸ್ತೆ ಇದೆ, ಬಹಳ ದೊಡ್ಡದಾಗಿದೆ, ಅನುಕೂಲಕರವಾಗಿದೆ, ಹೋಗ್ಲಿಕ್ಕೆ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ.
Which way will you choose?
ನೀವು ಯಾವ ದಾರಿಯನ್ನು ಆರಿಸ್ಕೊಂತೀರಿ?
That's a choice we have to make now.
ಆ ಒಂದು ಆಯ್ಕೆ ಇವಾಗ ಮಾಡಬೇಕು.
Every day you are making that choice.
ಪ್ರತಿ ದಿವಸ ನೀವು ಆಯ್ಕೆಯನ್ನು ಮಾಡ್ತಾ ಇದ್ದೀರಾ.
You are making a choice to go this way or that way.
ನೀವು ಆಯ್ಕೆಗಳನ್ನು ಮಾಡ್ತಾ ಇದ್ದೀರಾ, ಈ ದಾರಿಯಲ್ಲಿ ಹೋಗೋದು, ಆ ದಾರಿಯಲ್ಲಿ ಹೋಗೋದು.
Jesus said here, this broad way, it looks very comfortable and all, but it goes to destruction.
ಆದರೆ ಯೇಸು ಸ್ವಾಮಿ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ, ಇದು ದೊಡ್ಡದಾದ ಮಾರ್ಗ ದಾರಿ, ಅದು ಬಹಳ ಅನುಕೂಲಕರವಾಗಿದೆ, ಆದರೆ ಅದು ನಾಶನಕ್ಕೆ ನಡೆಸುತ್ತೆ.
This narrow way is so narrow that only one person can walk on it at a time.
ಇದು ಸಣ್ಣದಾದ ಮಾರ್ಗ, ಇಕ್ಕಟ್ಟಾದ ಮಾರ್ಗ, ಒಬ್ಬ ವ್ಯಕ್ತಿನೇ ನಡ್ಕೊಂಡು ಹೋಗ್ಬಹುದು.
Two people can't walk on it.
ಇಬ್ಬರು ಜೊತೆಯಲ್ಲಿ ನಡೆದು ಹೋಗ್ಲಿಕ್ಕೆ
so narrow.
ಬಹಳ ಇಕ್ಕಟ್ಟಾಗಿದೆ.
Even you can't hold your wife's hand and walk on it.
ನಿನ್ನ ಹೆಂಡತಿ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ.
She has to come behind you.
ಆಕೆ ನಿನ್ನ ಹಿಂದೆ ಬರಬೇಕಾಗುತ್ತೆ.
You can't pull your children there. They have to come one by one.
ನಿಮ್ಮ ಮಕ್ಕಳು ಕೂಡ ಕೈ ಹಿಡಿದು ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಅವರು ಒಬ್ಬೊಬ್ಬರಾಗಿ ಬರಬೇಕು.
It's a very narrow gate that only one person can go through.
ಇದು ಇಕ್ಕಟ್ಟಾದ ಒಂದು ಬಾಗಿಲು, ಅಲ್ಲಿ ಒಬ್ಬ ವ್ಯಕ್ತಿನೇ ಅದರಲ್ಲಿ ಪ್ರವೇಶಿಸಬಹುದು.
And thereby we learn that every person must make a personal choice, do I want to go this way or that way.
ಅದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ, ಎಲ್ಲರೂ ವೈಯಕ್ತಿಕ ಒಂದು ಆಯ್ಕೆ ನಿರ್ಧಾರವನ್ನು ಮಾಡಬೇಕು ಹೋಗ್ಲಿಕ್ಕೆ.
Those are Jesus words.
ಅದು ಯೇಸು ಸ್ವಾಮಿಯ ವಾಕ್ಯವಾಗಿದೆ.
Jesus is the only person who came from heaven.
ಯೇಸು ಸ್ವಾಮಿ ಒಬ್ಬರೇ ಪರಲೋಕದಿಂದ ಬಂದಂತವರು.
All of us were born on this earth.
ನಾವು ಇತರ ಎಲ್ಲರೂ ನಾವೆಲ್ಲರೂ ಈ ಭೂಮಿಯಲ್ಲಿ ಹುಟ್ಟಿದವರು.
Fathers and ancestors were all born on this earth.
ನಮ್ಮ ಜನಾಂಗದವರು, ನಮ್ಮ ಪಿತೃಗಳು ಎಲ್ಲ ಈ ಭೂಮಿಯಲ್ಲೇ ಹುಟ್ಟಿದಂತವರು.
Right from Adam.
ಆದಾಮನ ಕಾಲದಿಂದ.
But into this world one person came from heaven.
ಈ ಲೋಕಕ್ಕೆ ಒಬ್ಬ ವ್ಯಕ್ತಿ ಮಾತ್ರ ಪರಲೋಕದಿಂದ ಬಂದಂತವನು.
That's God Almighty became a man and came to earth.
ಸರ್ವಶಕ್ತನಾದ ದೇವರು ಒಬ್ಬ ವ್ಯಕ್ತಿಯ ರೂಪದಲ್ಲಿ ಬಂದಿದ್ದರು.
As Jesus.
ಯೇಸು ಸ್ವಾಮಿಯಾಗಿ.
And he came to show us how we can go to heaven.
ಆತನು ತೋರಿಸಲಿಕ್ಕೆ ಬಂದನು ಪರಲೋಕದ ಮಾರ್ಗವನ್ನು.
How we can live with God for ever and ever.
ದೇವರ ಜೊತೆ ನಿತ್ಯತ್ವದಲ್ಲಿ ಯಾವಾಗಲೂ ಹೇಗೆ ಜೀವಿಸಬಹುದು ಅನ್ನೋದನ್ನು ತೋರಿಸಲಿಕ್ಕೆ.
I would rather believe somebody who came from heaven than somebody who's never been there.
ನಾನು ಅಲ್ಲಿಂದ ಬಂದಂತವನ್ನ ಯಾವಾಗಾದರೂ ನಂಬುತ್ತೀನಿ ಅಲ್ಲಿಗೆ ಹೋಗದೆ ಇರೋರಿಗಿಂತ ಹೆಚ್ಚಾಗಿ.
See, somebody who's lived in Bangalore can come and tell you how Bangalore is.
ಬೆಂಗಳೂರಿನಲ್ಲಿ ಜೀವಿಸಿದವರು ಮಾತ್ರ ಬಂದು ನಿಮಗೆ ಹೇಳಬಹುದು ಬೆಂಗಳೂರು ಹೇಗಿದೆ ಅಂತ.
He came from there, he can show you how to go there.
ಅಲ್ಲಿಂದ ಬಂದಂತವನು ಅಲ್ಲಿ ಹೋಗೋ ರಸ್ತೆ ಮಾರ್ಗವನ್ನ ತಿಳಿಸಬಹುದು.
Somebody drove a car from Bangalore to Hubli.
ಬೆಂಗಳೂರಿನಿಂದ ಹುಬ್ಳಿಗೆ ಯಾರು ಕಾರ್ನಲ್ಲಿ ಬಂದಿದ್ರೆ,
nobody's ever gone to Bangalore before.
ಅದಕ್ಕೆ ಮೊದಲು ಯಾರು ಬೆಂಗಳೂರಿಗೆ ಹೋಗಿಲ್ಲ.
He can tell you how to go there.
ಆತ ನಿಮಗೆ ಹೇಳಬಹುದು ಅಲ್ಲಿ ಹೋಗುವ ಮಾರ್ಗ ಹೇಗಿದೆ ಅಂತ.
Somebody came from heaven can tell you how to go there.
ಪರಲೋಕದಿಂದ ಬಂದಾತನು ಮಾತ್ರ ಅದನ್ನ ವಿವರಿಸಲಿಕ್ಕೆ ಸಾಧ್ಯ.
No one else. That's why we believe Christianity is the only way.
ಯಾರು ಬೇರೆ ಯಾರು ಅದನ್ನ ಉಪಯೋಗ ವಿವರಿಸಲಿಕ್ಕೆ ಸಾಧ್ಯವಿಲ್ಲ, ಆದ್ರಿಂದ ನಾವು ನಂಬುತ್ತೇವೆ ಕ್ರೈಸ್ತತ್ವ ನಿಜವಾದದ್ದು.
We don't say our religion is better than other religions.
ನಾವು ನಮ್ಮ ಧರ್ಮ ಬೇರೆ ಧರ್ಮಕ್ಕಿಂತ ಉತ್ತಮವಾದ ಅಂತ ಹೇಳೋದಿಲ್ಲ.
We say there's only one person who came from heaven.
ನಾವು ಏನು ಹೇಳ್ತೀವಿ, ಪರಲೋಕದಿಂದ ಒಬ್ಬ ವ್ಯಕ್ತಿ ಬಂದಿದ್ದಾರೆ.
So he's the only one who can tell us how to go there.
ಅವರು ಒಬ್ಬರೇ ಹೇಳಲಿಕ್ಕೆ ಶಕ್ತನು ನಾವು ಹೇಗೆ ಹೋಗಬಹುದು.
You may have your idea, I may have my ideas.
ನಿಮಗೆ ಒಂದು ಅದರ ಬಗ್ಗೆ ಆಲೋಚನೆ ಇರಬಹುದು, ನನಗೊಂದು ಆಲೋಚನೆ
ಇರಬಹುದು. Many other religious leaders may have their ideas.
ಬಹಳಷ್ಟು ಧಾರ್ಮಿಕ ಗುರುಗಳಿಗೆ ಅವರಿಗೆ ಒಂದು ಯೋಚನೆ ಇರಬಹುದು.
But I ask them, did you come from heaven?
ನಾನು ಕೇಳ್ತೀನಿ, ನೀವು ಪರಲೋಕದಿಂದ ಬಂದ್ರಾ?
No, then how do you know the way there?
ನೀವು ಬಂದಿಲ್ಲ ಅಂದ್ರೆ ನಿಮ್ಗೆ ಅಲ್ಲಿಗೆ ಹೋಗ್ಲಿಕ್ಕೆ ಮಾರ್ಗ ಹೇಗೆ ಗೊತ್ತು?
The head of your religion, did he come from heaven?
ನಿಮ್ಮ ಧರ್ಮದ ಮುಖ್ಯಸ್ಥನು ಪರಲೋಕದಿಂದ ಬಂದನ?
Maybe he was a good man, but he didn't come from heaven.
ಒಳ್ಳೆಯ ವ್ಯಕ್ತಿ ಇರಬಹುದು, ಆದ್ರೆ ಪರಲೋಕದಿಂದ ಬಂದಿಲ್ವಲ್ಲ.
we are trusting somebody who came from heaven who shows us the way there.
Now yarna namta idive andre paralokadinda bandathana namta idive avanu hogo margavanna
tilisu. He says you can go only one by one.
Aata helidinu obbara obbarage hogbeku
anta. You can't take your son, you can't take your wife, you can't take anybody else.
Nina magananagli nina hendtiyannagli bere yarannu ninu
kalkondu hogli. Each person must make a choice.
Prati obbanu thana swanta aikeyanna
maadu. The way is narrow.
ಯಾಕೆಂದ್ರೆ ಇದು ಇಕ್ಕಟ್ಟಾದ ಮಾರ್ಗ.
And very few people find it.
ಬಹಳ ಸ್ವಲ್ಪ ಜನ ಇದನ್ನ ಕಂಡುಕೊಳ್ತಾರೆ.
So if you think I'd like to join a church where there are many many thousands of people.
ನೀವು ಹೀಗೆ ಹೇಳಿದ್ರೆ ಓ ನಾನು ಎಂತ ಸಭೆಗೆ ಹೋಗ್ಬೇಕು ಅಂದ್ರೆ ಬಹಳ ಸಾವಿರಾರು ಜನ ಇರುವಂತ ಸಭೆಗೆ ಹೋಗ್ಬೇಕು.
I'm not looking for that.
ನಾನು ಅದನ್ನ ಹುಡುಕ್ತಾ ಇಲ್ಲ.
I'm looking for those who have chosen this narrow way.
ನಾನು ಎಂಥವ್ರನ್ನ ಹುಡುಕ್ತಾ ಇದ್ದೀನಿ ಅಂದ್ರೆ ಈ ಇಕ್ಕಟ್ಟಾದ ದಾರಿಯನ್ನ ಕಂಡುಕೊಂಡವ್ರನ್ನ ಹುಡುಕ್ತಾ ಇದ್ದೀನಿ.
And it says here about few who find it.
ಇಲ್ಲಿ ಸ್ವಲ್ಪ ಜನ ಇದನ್ನ ಕಂಡುಕೊಳ್ತಾರೆ ಅಂತ ಹೇಳಿದ್ರು.
They found it because they were searching for it.
ಯಾಕೆ ಅದನ್ನ ಕಂಡುಕೊಂಡ್ರು ಅಂದ್ರೆ ಅವರು ಹುಡುಕ್ತಾ ಇದ್ರು ಇದನ್ನ.
And Jesus told us in Luke chapter 9 how this way is.
ಲೂಕ 9 ರಲ್ಲಿ ಯೇಸು ಸ್ವಾಮಿ ಈ ಮಾರ್ಗ ಹೇಗಿದೆ ಅಂತ ಹೇಳಿದರು.
Luke chapter 9.
ಲೂಕ 9
in verse 23 Jesus said, if anyone wants to come after me, he must deny himself, take up his cross daily and follow me.
Yesu swami helidru yavanigadru nanna hinde baruvudakke manasiddare avanu tannannu nirakarisi tanna shilubeyannu dinalu hottukondu nanna hinde barali.
He is telling us about his way to go to heaven.
ಇಲ್ಲಿ ಪರಲೋಕಕ್ಕೆ ಹೋಗುವಂತ ಆ ಮಾರ್ಗದ ಬಗ್ಗೆ ಹೇಳ್ತಾ ಇದ್ದಾರೆ.
Remember, he is the only one who came from there. He is the only one who can tell us how to go there.
ನೆನಪಿಟ್ಟುಕೊಳ್ಳಿ, ಅವರು ಒಬ್ಬರೇ ಅಲ್ಲಿಂದ ಬಂದಿದ್ದು ಪರಲೋಕದಿಂದ, ಮತ್ತೆ ಅವರೊಬ್ಬರೇ ಮಾರ್ಗವನ್ನು ತೋರಿಸಲಿಕ್ಕೆ ಶಕ್ತಿ.
He says, if you follow me, you'll come there.
ನನ್ನನ್ನು ಹಿಂಬಾಲಿಸಿದ್ರೆ ನೀವು ಅಲ್ಲಿ ಬರ್ತೀರಾ.
Jesus went back to heaven.
ಪರಲೋಕಕ್ಕೆ ಹಿಂದೆ ಯೇಸು ಸ್ವಾಮಿ ಹೋದರು.
And he says, if you follow me, you will come there.
ನನ್ನನ್ನು ಹಿಂಬಾಲಿಸಿದ್ರೆ ನೀವು ಕೂಡ ಅಲ್ಲಿ ಬರ್ತೀರಾ.
But how to follow him?
ಆತನನ್ನು ಹಿಂಬಾಲಿಸೋದು ಹೇಗೆ?
ದ ಫಸ್ಟ್ ಥಿಂಗ್ ಹೀ ಸೇಸ್, ಯು ಗಾಟ್ ಟು ಸೇ ನೋ ಟು ಯುವರ್ ಸೆಲ್ಫ್.
ಮೊದಲನೇದಾಗಿ ನಿನ್ನ ಸ್ವಾರ್ಥ ಜೀವಿತಕ್ಕೆ ಇಲ್ಲ ಅಂತ ಹೇಳಬೇಕು.
ಸೇ ನೋ ಟು ಯುವರ್ ಸೆಲ್ಫ್,
ನಿನ್ನ ಸ್ವಾರ್ಥಕ್ಕೆ ಇಲ್ಲ ಅಂತ ಹೇಳಬೇಕು, ನಿರಾಕರಿಸಬೇಕು.
ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿ ವಾಂಟ್ ಫಾರ್ ಅವರ್ ಸೆಲ್ಫ್ಸ್.
ಬಹಳಷ್ಟು ವಿಷಯಗಳು ನಮಗೋಸ್ಕರ ಬೇಕು ಅಂತ ನಾವು ಬಯಸ್ತೀವಿ.
ವಿ ಟ್ರೈ ಟು ಫೈಟ್ ಫಾರ್ ಅವರ್ ಸೆಲ್ಫ್ ವೆನ್ ಸಂಬಡಿ ಹರ್ಟ್ಸ್ ಅಸ್.
ನಾನು ನಮಗೆ ಯಾರು ಕಷ್ಟ ಕೊಟ್ಟರೆ ನಾವು ಅದರ ವಿರುದ್ಧವಾಗಿ ಹೋರಾಡ್ತೀವಿ.
I must say no, I'm not going to fight back.
Nanu yara jothenu horadodilla jagala madodilla anta helbeku.
Somebody gets angry with you, there's a great temptation to say something back.
Yarigadru nimma mele kopa bandre avrige hinde yenadru helobeku anno ondu shodhane barutte.
The world is full of people where people are fighting with each other.
ಲೋಕದಲ್ಲಿ ಜನರು ತುಂಬಿಕೊಂಡಿದ್ದಾರೆ ಇನ್ನೊಬ್ಬರ ಜೊತೆ ಜಗಳ
ಮಾಡುವಂತ.
ಒಬ್ಬನು ಇನ್ನೊಬ್ಬನಿಗಿಂತ ನಾನು ಉತ್ತಮನು ಅಂತ ತೋರಿಸಲಿಕ್ಕೆ ಬಯಸ್ತಾ ಇರ್ತಾನೆ.
And all such situations, if you want to follow Jesus, you have to say, no, I will not fight back.
ಎಲ್ಲಾ ಒಂದು ಪರಿಸ್ಥಿತಿಯಲ್ಲಿ ನೀವು ಹೋರಾಟ ಮಾಡದೆ ನಮ್ಮ ಸ್ವಾರ್ಥಕ್ಕೆ ನಾವು ಇಲ್ಲ ಅಂತ ಹೇಳಬೇಕಾಗುತ್ತೆ.
That's denying yourself.
ಅದು ನಿಮ್ಮನ್ನ ನೀವು ನಿರಾಕರಿಸುವಂತದ್ದು.
Taking up the cross means I die to my own choice.
ಶಿಲುಬೆಯನ್ನು ಒತ್ತುಕೊಳ್ಳೋದು ಅಂದ್ರೆ ನನ್ನ ಆಯ್ಕೆಗಳಿಗೆ ನಾನು ಸಾಯ್ತೀನಿ.
See, Jesus died on the cross for the sins of the world.
ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತನು ಲೋಕದ ಪಾಪಕ್ಕಾಗಿ.
But here it says about taking up the cross every day.
ಇಲ್ಲಿ ದಿನಾಲೂ ಶಿಲುಬೆಯನ್ನು ಒತ್ತುಕೊಳ್ಳೋ ಬಗ್ಗೆ ಹೇಳಿದ್ರು.
Now you don't find many churches preaching this message today.
ಬಹಳಷ್ಟು ಸಭೆಗಳು ಈ ಒಂದು ಸಂದೇಶವನ್ನು ಹೇಳೋದನ್ನ ನಾವು
ಕೇಳೋದಿಲ್ಲ. I think CFC is one of the very few churches that preaches take up the cross every day.
So CFC ಅನ್ನು ಒಂದು ಸಭೆಗೆ ಬಹಳಷ್ಟು ಜನರ ಮಧ್ಯದಲ್ಲಿ ಈ ಒಂದು ಸಂದೇಶವನ್ನು
ಸಾರ್ತಾರೆ. Because the devil has hidden this message from most Christians.
ಸೈತಾನನು ಬಹಳಷ್ಟು ಕ್ರೈಸ್ತರಿಂದ ಈ ಒಂದು ಸಂದೇಶವನ್ನು ಮರೆ ಮಾಡಿದ್ದಾನೆ.
Why is he hiding it?
ಯಾಕೆ ಅವನು ಮರೆ ಮಾಡಿದ್ದಾನೆ?
He doesn't want people to go to heaven.
ಯಾಕೆ ಅಂದ್ರೆ ಪರಲೋಕಕ್ಕೆ ಹೋಗೋದು ಅವನಿಗೆ ಇಷ್ಟ ಇಲ್ಲ ಜನರು.
But all these Christians, they've got a Bible. If they want to know the truth, they can read it.
ಎಲ್ಲ ಈ ಎಲ್ಲ ಕ್ರೈಸ್ತರಿಗೆ ಸತ್ಯವೇದವಿದೆ, ಅವರು ಬೇಕು ಅಂದ್ರೆ ಓದ್ಕೊಳ್ಬಹುದು.
ಆಲ್ ದೀಸ್ ಕ್ರಿಶ್ಚಿಯನ್ಸ್ ಹೂ ಬಿಲೀವ್ ದ ಡೆವಿಲ್, ದೇ ಗಾಟ್ ಅ ಬೈಬಲ್ ಅಂಡ್ ದೇ ಡೋಂಟ್ ರೀಡ್ ಇಟ್.
ಎಲ್ಲ ಕ್ರೈಸ್ತರು ನಂಬುವಂತವರು ಅವರಲ್ಲಿ ಸತ್ಯವೇದ ಅವರ ಕೈಯಲ್ಲಿದೆ, ಅವರು ಓದ್ಬಹುದು.
ಸೋ ಇಫ್ ಎವರಿಬಡಿ ರೀಡ್ಸ್ ದ ಬೈಬಲ್, ದೇ ವಿಲ್ ಪ್ರೀಚ್ ದ ಸೇಮ್ ಮೆಸೇಜ್.
ಯಾರಾದರೂ ಸತ್ಯವೇದವನ್ನು ಓದಿದ್ರೆ ಈ ಸತ್ಯ ಸಂದೇಶ ಅವ್ರಿಗೆ ಸಿಗುತ್ತೆ.
ದಿಸ್ ಇಸ್ ನಾಟ್ ಸಮಥಿಂಗ್ ರಿಟನ್ ಇನ್ ಓನ್ಲಿ ಅವರ್ ಬೈಬಲ್.
ನಮ್ಮ ಇದು ಸತ್ಯವೇದದಲ್ಲಿ ಬರೆದಂತ ಮಾತ್ರ ಅಲ್ಲ,
ಎವ್ರಿ ಕ್ರಿಶ್ಚಿಯನ್ಸ್ ಬೈಬಲ್ ಹ್ಯಾಸ್ ಗಾಟ್ ದಿಸ್ ವರ್ಸ್.
ಪ್ರತಿಯೊಬ್ಬ ಕ್ರೈಸ್ತರು ಸತ್ಯವೇದದಲ್ಲಿ ಅದು ಬರೆಯಲ್ಪಟ್ಟಿದೆ.
ಅಂಡ್ ಇಟ್ಸ್ ಬೀನ್ ದೇರ್ ಫಾರ್ 2000 ಇಯರ್ಸ್.
2000 ವರ್ಷದಿಂದ ಅದು ಇದೆ ಅಲ್ಲಿ.
ಬಟ್ ಪೀಪಲ್ ಡೋಂಟ್ ರೀಡ್ ಇಟ್.
ಆದ್ರೆ ಜನರು ಅದನ್ನ ಓದಿ
ಓನ್ಲಿ ಥಿಂಕ್ ಕ್ಯಾನ್ ಗಾಡ್ ಹೀಲ್ ಮೀ, ಕ್ಯಾನ್ ಗಾಡ್ ಬ್ಲೆಸ್ ಮೀ,
ದೇವರು ನನಗೆ ಆರೋಗ್ಯವನ್ನು ಸ್ವಸ್ಥತೆಯನ್ನು ಕೊಡಬೇಕು, ನನಗೆ ಆಶೀರ್ವಾದ ಮಾಡಬೇಕು.
ಇಟ್ಸ್ ಪಾಸಿಬಲ್ ಮೆನಿ ಆಫ್ ಯು ಸಿಟ್ಟಿಂಗ್ ಹಿಯರ್ ಆರ್ ಆಲ್ಸೋ ಲೈಕ್ ದಟ್.
ಸಾಧ್ಯತೆ ಇದೆ, ಇಲ್ಲಿ ಕುಳಿತವರು ಕೂಡ ಹಾಗೆ ಆಶಿಸ್ತಾ ಇರಬಹುದು.
ಐ ವಾಂಟ್ ಗಾಡ್ ಟು ಬ್ಲೆಸ್ ಮೀ,
ನನಗೆ ದೇವರು ಆಶೀರ್ವದಿಸಬೇಕು.
ಐ ವಾಂಟ್ ಗಾಡ್ ಟು ಟೇಕ್ ಕೇರ್ ಆಫ್ ಮೀ,
ನನ್ನನ್ನು ಕಾಪಾಡಬೇಕು.
ಐ ವಾಂಟ್ ಹಿಮ್ ಟು ಹೀಲ್ ಮೀ ಅಂಡ್ ಮೈ ಚಿಲ್ಡ್ರನ್.
ನನ್ನ ಮಕ್ಕಳನ್ನ ಗುಣಪಡಿಸಬೇಕು.
ಪ್ರೊವೈಡ್ ಅಸ್ ಇನಫ್ ಫಾರ್ ಅವರ್ ಫೈನಾನ್ಷಿಯಲ್ ನೀಡ್ಸ್.
ಎಲ್ಲ ಆರ್ಥಿಕ ಅವಶ್ಯಕತೆಗಳನ್ನು ಪೂರೈಸಬೇಕು.
ದಟ್ಸ್ ಆಲ್,
ಅಷ್ಟೇ.
ಬಟ್ ಜೀಸಸ್ ಸೇಡ್, ಇಫ್ ಯು ವಾಂಟ್ ಟು ಫಾಲೋ ಮೀ, ಯು ಹ್ಯಾವ್ ಟು ಡಿನೈ ಯೋರ್ಸೆಲ್ಫ್ ಎವ್ರಿ ಡೇ.
ಆದ್ರೆ ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನ ಹಿಂಬಾಲಿಸಬೇಕು ಅಂದ್ರೆ ನಿಮ್ಮನ್ನ ನೀವು ನಿರಾಕರಿಸಬೇಕು ಅಂತ ಹೇಳಿದ್ರು.
ದೆನ್ ಓನ್ಲಿ ಯು ಕ್ಯಾನ್ ಫಾಲೋ ಮೀ,
ನಂತರ ಮಾತ್ರ ನೀವು ನನ್ನ ಹಿಂಬಾಲಿಸಲಿಕ್ಕೆ ಸಾಧ್ಯ.
ಸೊ ದಟ್ ಇಸ್ ವಾಟ್ ವಿ ಮಸ್ಟ್ ಟೇಕ್ ವೆರಿ ಸೀರಿಯಸ್ಲಿ.
ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳೋಣ.
ಈವನ್ ಇಫ್ ಇಟ್ ಟೇಕ್ಸ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಇಟ್, ಯು ಸೇ ಲಾರ್ಡ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಬಿಕಾಸ್ ದಿಸ್ ಇಸ್ ಸೋ ಇಂಪಾರ್ಟೆಂಟ್.
ಇದು ಬಹಳ ಮುಖ್ಯವಾದದ್ದು ಸ್ವಾಮಿ, ಇದು ನನಗೆ ಸಮಯ ತೆಗೆದುಕೊಂಡ್ರೂ ಪರವಾಗಿಲ್ಲ, ಅರ್ಥ ಮಾಡಿಕೊಳ್ಳಿಕ್ಕೆ ನಾನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಬೇಕು.
ಯು ನೋ ಹೌ ಹಾರ್ಡ್ ಯುವರ್ ಚಿಲ್ಡ್ರನ್ ಸ್ಟಡಿ ಫಾರ್ ಅನ್ ಎಕ್ಸಾಮಿನೇಷನ್.
ನೀವು ಮಕ್ಕಳು ಎಷ್ಟು ಕಷ್ಟಪಟ್ಟು ಪರೀಕ್ಷೆಗಾಗಿ ಓದ್ತಿರೋ ಗೊತ್ತಾ?
ಇಫ್ ಒನ್ ಸಬ್ಜೆಕ್ಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಯು, ಯು ವಿಲ್ ರಿಯಲಿ ವರ್ಕ್ ಹಾರ್ಡ್ ಅಂಡರ್ಸ್ಟ್ಯಾಂಡ್ ದಟ್ ಸಬ್ಜೆಕ್ಟ್.
ನಿಮಗೆ ಯಾವ್ದಾದ್ರೂ ಒಂದು ವಿಷಯ ಕಷ್ಟವಾದ್ರೆ ಬಹಳಷ್ಟು ಕಷ್ಟಪಟ್ಟು ಶ್ರಮ ಪಟ್ಟು ಓದ್ತೀರಾ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ.
ಇಫ್ ಆರ್ ಚಿಲ್ಡ್ರನ್ ಆರ್ ಪುವರ್ ಅಟ್ ಮ್ಯಾಥಮ್ಯಾಟಿಕ್ಸ್, ವಿಲ್ ಮೇಕ್ ದಮ್ ಕೀಪ್ ಆನ್ ಡೂಯಿಂಗ್ ಸಮ್ ಮ್ಯಾಥಮ್ಯಾಟಿಕ್ಸ್ ಪ್ರಾಬ್ಲಮ್ಸ್ ಟಿಲ್ ದೇ ಲರ್ನ್ ಇಟ್.
ನಾವು ಮಕ್ಕಳಿಗೆ ಯಾವ್ದಾದ್ರೂ ಗಣಿತದ ಲೆಕ್ಕ ಕಷ್ಟವಾದ್ರೆ ಅವ್ರು ಮತ್ತೆ ಮತ್ತೆ ಮಾಡಿಸಿ ಅವ್ರು ಕಲಿಯೋವರೆಗೆ ಅದನ್ನ ಅಭ್ಯಾಸ ಮಾಡಿಸ್ತೀರ.
ಎವ್ರಿಥಿಂಗ್ ವಿ ಲರ್ನ್ ಬೈ ಕೀಪಿಂಗ್ ಆನ್ ಪ್ರಾಕ್ಟಿಸಿಂಗ್.
ಪ್ರತಿಯೊಂದನ್ನು ನಾವು ಕಲಿಯೋದು ಹೇಗೆ ಅಂದ್ರೆ ಅದನ್ನ ಅಭ್ಯಾಸ ಮಾಡೋದ್ರ ಮುಖಾಂತರ.
ಸೊ ಹಿಯರ್ ಇಸ್ ಅನದರ್ ಏರಿಯಾ ವೇರ್ ವಿ ನೀಡ್ ಟು ಲರ್ನ್ ಸಮಥಿಂಗ್.
ಈ ಒಂದು ಇಲ್ಲೂ ಒಂದು ಕ್ಷೇತ್ರ ಏನಂದ್ರೆ ಇದನ್ನು ನಾವು ಕಲಿಬೇಕಾಗಿದೆ.
ಹೌ ಕೆನ್ ಐ ಫಾಲೋ ಜೀಸಸ್,
ಯೇಸು ಸ್ವಾಮಿಯನ್ನ ಹೇಗೆ ಹಿಂಬಾಲಿಸುವಂತ.
ಹೌ ಕೆನ್ ಐ ಬಿ ಇನ್ ದಟ್ ನ್ಯಾರೋ ವೇ ದಟ್ ಲೀಡ್ಸ್ ಟು ಲೈಫ್.
ಆ ಒಂದು ಇಕ್ಕಟ್ಟಾದ ದಾರಿಯಲ್ಲಿ ಹೇಗೆ ಹೋಗುದು, ಆ ಜೀವಕ್ಕೆ ನಡೆಸುವಂತ ದಾರಿಯಲ್ಲಿ.
ದಿಸ್ ಇಸ್ ದ ವೇ ಆಫ್ ಪ್ಯೂರಿಟಿ,
ಇದು ಆ ಶುದ್ಧತೆಯ ಮಾರ್ಗ.
ಐ ವಾಂಟ್ ಟು ಶೋ ಯು ಅನದರ್ ವರ್ಸ್ ವಿಚ್ ಇಸ್ ಫೌಂಡ್ ಇನ್ Isaiah.
ಯಶಾಯದಲ್ಲಿ ಒಂದು ವಚನವನ್ನ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ.
Isaiah chapter 35.
35ನೇ ಅಧ್ಯಾಯ.
It's called here Isaiah 35 in verse 8.
8ನೇ ವಚನದಲ್ಲಿ ಹೀಗೆ ಹೇಳಿ.
It says here a highway will be there and a roadway. It'll be called the highway of holiness.
ಇಲ್ಲಿ ಇದು ರಾಜಮಾರ್ಗವಿರುವುದು ಹೌದು, ಹೋಗಿ ಬರುವ ದಾರಿ, ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು.
That is this narrow way.
ಇದೆ ಇಕ್ಕಟ್ಟಾದ ಮಾರ್ಗವಾಗಿದೆ.
And it says here, anyone who is unclean will not be able to walk on it.
ಅಶುದ್ಧನು ಅಲ್ಲಿ ನಡೆಯಲಾರನು ಅಂತ ಹೇಳುತ್ತೆ.
It is so clear.
ಇದು ಸ್ಪಷ್ಟವಾಗಿದೆ.
If you have an unclean heart, you will not be able to walk this way.
ನಿಮ್ಮ ಹೃದಯವು ಅಶುದ್ಧವಾಗಿದ್ರೆ ಈ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯವಿಲ್ಲ.
It's called the highway of holiness.
ಇದನ್ನು ಪರಿಶುದ್ಧವಾದ ರಾಜಮಾರ್ಗ ಅಂತ ಹೇಳುತ್ತೆ.
And it says here, a foolish person will not be able to walk on it.
ಅಲ್ಲಿ ಹೋಗು ಮೂಡನ್ನು ದಾರಿ ತಪ್ಪುವನು ಅಂತ ಹೇಳುತ್ತೆ.
A foolish person is one who thinks he knows everything.
ಮೂಡನು ಯಾರು ಅಂದ್ರೆ ನನಗೆಲ್ಲ ಗೊತ್ತಿದೆ ಅಂತ ಹೇಳುವ.
A foolish person is actually a proud person.
ಮೂಡ ಯಾರು ಅಂದ್ರೆ ಒಬ್ಬ ಅಹಂಕಾರಿ.
ಪ್ರೌಡ್ ಪರ್ಸನ್ ಕ್ಯಾನ್ ನಾಟ್ ವಾಕ್ ಆನ್ ದಿಸ್.
ಒಬ್ಬ ಅಹಂಕಾರಿ ಅಥವಾ ಗರ್ವಿಷ್ಠನು ಆ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯವಿಲ್ಲ.
ಓನ್ಲಿ ಹಂಬಲ್ ಪೀಪಲ್ ಕ್ಯಾನ್ ವಾಕ್ ಆನ್ ಇಟ್.
ಇದರಲ್ಲಿ ದೀನರು ಮಾತ್ರ ನಡಿಲಿಕ್ಕೆ ಸಾಧ್ಯವಿಲ್ಲ.
ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್.
ಇದು ಬಹಳ ಮುಖ್ಯ, ಅರ್ಥ ಮಾಡಿಕೊಳ್ಳುವಂತ.
ದ ರೀಸನ್ ವೈ ಮೆನಿ ಪೀಪಲ್ ಗೋ ಟು ಹೆಲ್ ಇಸ್ ಬಿಕಾಸ್ ಆಫ್ ಪ್ರೈಡ್.
ಬಹಳಷ್ಟು ಜನ ನರಕಕ್ಕೆ ಹೋಗೋದು ಮುಖ್ಯ ಕಾರಣ ಏನು ಅಂದ್ರೆ ಅಹಂಕಾರ.
We have to hate pride more than you hate leprosy or cancer or anything.
ನೀವು ಒಂದು ಕುಷ್ಠರೋಗವಾಗಿರಬಹುದು, ಕ್ಯಾನ್ಸರ್ ಆಗಿರಬಹುದು, ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಅಹಂಕಾರವನ್ನು ಹಗೆ ಮಾಡಬೇಕು ನೀವು.
I must hate pride like I hate the worst disease in the world.
ನಾನು ಅಹಂಕಾರವನ್ನು ಎಷ್ಟು ದ್ವೇಷಿಸಬೇಕು ಅಂದ್ರೆ ಈ ಲೋಕದಲ್ಲಿ ಇರುವಂತ ಬಹಳ ಭಯಾನಕ ಕಾಯಿಲೆಗಿಂತ ಹೆಚ್ಚಾಗಿ ದ್ವೇಷಿಸಬೇಕು.
ಇನ್ ದ ಕ್ರಿಶ್ಚಿಯನ್ ಲೈಫ್ ಹ್ಯುಮಿಲಿಟಿ ಇಸ್ ಹೆಲ್ತ್.
ಈ ಕ್ರಿಸ್ತೀಯ ಜೀವಿತದಲ್ಲಿ ದೀನತೆ ಅನ್ನೋದು ಆರೋಗ್ಯ.
ದ ಮೋಸ್ಟ್ ಹಂಬಲ್ ಪರ್ಸನ್ ಇಸ್ ದ ಮೋಸ್ಟ್ ಹೆಲ್ತಿ ಪರ್ಸನ್ ಇನ್ ಕ್ರಿಸ್ಟಿಯಾನಿಟಿ.
ಕ್ರೈಸ್ತ ಜೀವಿತದಲ್ಲಿ ಯಾರು ಹೆಚ್ಚು ದೀನನಾಗಿರ್ತಾನೋ ಅವನು ಹೆಚ್ಚು ಆರೋಗ್ಯವಂತನು.
ದ ಮೋರ್ ಪ್ರೈಡ್ ಯು ಹ್ಯಾವ್ ದ ಮೋರ್ ಸಿಕ್ ಯು ಆರ್.
ನೀವು ಹೆಚ್ಚು ಅಹಂಕಾರವಿದ್ರೆ ನಿಮ್ಮಲ್ಲಿ ನೀವು ಹೆಚ್ಚು ಅನಾರೋಗ್ಯವಾಗಿದ್ದೀರಾ.
ಐ ವಾಂಟ್ ಟು ಸೇ ದೇರ್ ಆರ್ ಲಾಟ್ ಆಫ್ ಸಿಕ್ ಪೀಪಲ್ ಇನ್ ದ ಚರ್ಚ್.
ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬಹಳಷ್ಟು ಅನಾರೋಗ್ಯವಂತರು, ಆರೋಗ್ಯ ಇಲ್ಲದೇ ಇರುವಂತವರು ಸಭೆಯಲ್ಲಿದ್ದಾರೆ.
ಸಮಥಿಂಗ್ ಆರ್ ದಿ ಅದರ್ ದೇ ಆರ್ ಪ್ರೌಡ್ ಆಫ್.
ಯಾವುದೋ ಒಂದು ವಿಷಯದಲ್ಲಿ ಅವರು
ಅಹಂಕಾರಿಗಳಾಗಿ. ಪ್ರೌಡ್ ಆಫ್ ಯುವರ್ ಎಜುಕೇಷನ್,
ನಿಮ್ಮ ಅವರು ವಿದ್ಯಾಭ್ಯಾಸದ ಬಗ್ಗೆ
ಅಹಂಕಾರಿಗಳಾಗಿ. ಯುವರ್ ಕ್ಲೆವರ್ ದನ್ ಅದರ್ಸ್,
ಬೇರೆಯವರಿಗಿಂತ ಬುದ್ಧಿವಂತರು ಅಂತ ಅಹಂಕಾರಿಗಳಾಗಿರ್ತಾರೆ.
ಪ್ರೌಡ್ ದಟ್ ಯುವರ್ ಮೋರ್ ಗುಡ್ ಲುಕಿಂಗ್ ದನ್ ಅದರ್ಸ್,
ಇತರರಿಗಿಂತ ಸುಂದರವಾಗಿ ಕಾಣಿಸ್ತಾ ಇದ್ರೆ ಅಹಂಕಾರಿಗಳಾಗಿರ್ತಾರೆ.
ಯುವರ್ ಫ್ರಮ್ ಅ ಹೈ ಕ್ಲಾಸ್ ಫ್ಯಾಮಿಲಿ, ನಾಟ್ ಅ ಲೋ ಕ್ಲಾಸ್ ಫ್ಯಾಮಿಲಿ.
ಒಂದು ಸವರ್ಣ ಜಾತಿಯಿಂದ ಬಂದಿದ್ರೆ ಕೀಳು ಜಾತಿಯನ್ನು ನೋಡಿ ಅಹಂಕಾರ ಪಡ್ತಾರೆ.
ಯು ಕ್ಯಾನ್ ಬಿ ಪ್ರೌಡ್ ಆಫ್ ಯುವರ್ ಹೌಸ್,
ನಿಮ್ಮ ಮನೆಯ ಬಗ್ಗೆ ನೀವು ಅಹಂಕಾರಿಗಳಾಗಿರಬಹುದು.
ಸ್ಕೂಟರ್ ಕಾರ್ ಎನಿಥಿಂಗ್,
ನಿಮ್ಮ ವಾಹನಗಳು ಸ್ಕೂಟರ್ ಕಾರ್ ಅದನ್ನು ನೋಡಿ ನೀವು ಅಹಂಕಾರ ಪಡಬಹುದು.
ಯು ಕ್ಯಾನ್ ಬಿ ಪ್ರೌಡ್ ಆಫ್ ಯುವರ್ ಬೈಬಲ್ ನಾಲೆಜ್,
ನಿಮಗೆ ಇರುವಂತಹ ಸತ್ಯವಾದ ಜ್ಞಾನದ ಬಗ್ಗೆ, ಅರಿವಿನ ಬಗ್ಗೆ ನೀವು ಅಹಂಕಾರ ಪಡಬಹುದು.
ಆರ್ ಯು ಪ್ಲೇ ಸಮ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್,
ನೀವು ಯಾವುದೋ ಒಂದು ಸಂಗೀತ ವಾದ್ಯವನ್ನ ನುಡಿಸ್ತೀರಾ ಅದನ್ನು ನೋಡಿ ನೀವು.
ಸೋ ಈಸಿ ಟು ಬಿಕಮ್ ಪ್ರೌಡ್,
ಬಹಳ ಸುಲಭ ಅಹಂಕಾರಿಗಳಾಗುವುದು.
ಎನಿಥಿಂಗ್ ದಟ್ ಮೇಕ್ಸ್ ಯು ಬೆಟರ್ ದನ್ ಸಂಬಡಿ ಎಲ್ಸ್,
ಯಾವ್ದಾದ್ರೂ ನಿಮ್ಮನ್ನ ಇತರರಿಗಿಂತ ಉತ್ತಮರನ್ನಾಗಿ ಮಾಡುವಂತದಾದ್ರೆ ಅದರ ಬಗ್ಗೆ ಅಹಂಕಾರ ಪಡ್ತೀರ.
ಪ್ರೈಡ್ ಇಸ್ ವಾಟ್ ಕರಪ್ಸ್ ಆ ಹಾರ್ಟ್,
ನಮ್ಮ ಹೃದಯವನ್ನ ಕೆಡಿಸುವಂತದ್ದು ಅಹಂಕಾರ.
ಯು ಕೆನಾಟ್ ಸಿ ಗಾಡ್,
ಆವಾಗ ದೇವರನ್ನು ನೋಡ್ಲಿಕ್ಕೆ ನಿಮ್ಗೆ ಸಾಧ್ಯ.
ದ ಪ್ಯೂರ್ ಇನ್ ಹಾರ್ಟ್ ವಿಲ್ ಸಿ ಗಾಡ್,
ಇಲ್ಲಿ ಶುದ್ಧ ಹೃದಯ ಉಳ್ಳವರು ಮಾತ್ರ ದೇವರನ್ನು ಕಾಣ್ತಾರೆ.
ಪ್ಯೂರ್ ಇನ್ ಹಾರ್ಟ್ ಆರ್ ದೋಸ್ ಹೂಸ್ ಹಾರ್ಟ್ಸ್ ಆರ್ ಹಂಬಲ್,
ಯಾರು ಶುದ್ಧ ಹೃದಯ ಉಳ್ಳವರು, ದೀನರು ಮಾತ್ರ.
ದಟ್ ಇಸ್ ವೈ ಐ ಅರ್ಜ್ ಯು ಆಲ್ವೇಸ್ ಸೀಕ್ ಫಾರ್ ಹ್ಯುಮಿಲಿಟಿ ಜಸ್ಟ್ ಲೈಕ್ ಯು ಸೀಕ್ ಫಾರ್ ಹೆಲ್ತ್.
ಹೇಗೆ ನೀವು ಆರೋಗ್ಯವನ್ನ ಹುಡುಕ್ತಿರೋ ಹಾಗೇನೆ ಈ ದೀನತೆಯನ್ನು ನೀವು ಹುಡುಕ್ಬೇಕು.
ಸಪೋಸಿಂಗ್ ಯು ಫೌಂಡ್ ಇನ್ ಸಮ್ ಸಿಚುವೇಶನ್ ಯು ಸಡನ್ಲಿ ಬಿಕೇಮ್ ಪ್ರೌಡ್ ಅಬೌಟ್ ಸಮಥಿಂಗ್,
ನಿಮ್ಗೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಯಾವುದರ ಬಗ್ಗೆ ನಿಮ್ಗೆ ಗರ್ವ ಅಥವಾ ಅಹಂಕಾರ ಬರ್ತಾ
ಇದೆ, ಯು ಸೇ ಐ ಹ್ಯಾವ್ ಎ ಸಿಕ್ನೆಸ್ ನೌ,
ನೀವು ಹೇಳಬೇಕು ನನಗೆ ಅನಾರೋಗ್ಯ ಬರ್ತಾ ಇದೆ.
ಸಿಕ್ನೆಸ್, ಲಾರ್ಡ್ ಐ ಆಮ್ ಸಾರಿ, ಐ ಹ್ಯಾವ್ ಗಾಟ್ ಎ ಪ್ರೈಡ್ ಇನ್ ಮೀ ಅಬೌಟ್ ಸಮಥಿಂಗ್ ಐ ಡಿಡ್.
ಕರ್ತನೆ, ನಾನು ಏನೋ ಮಾಡಿದ್ರ ಬಗ್ಗೆ ನನಗೆ ಅಹಂಕಾರ ಬರ್ತಾ ಇದೆ, ನನಗೆ ಕಾಯಿಲೆ ಬರ್ತಾ ಇದೆ ಅಂತ ಹೇಳಬೇಕು.
ಪ್ಲೀಸ್ ಫರ್ಗಿವ್ ಮೀ,
ನನ್ನ ಕ್ಷಮಿಸಬಿಡು.
ಲಾರ್ಡ್ ಐ ಆಮ್ ಕಂಪೇರಿಂಗ್ ಮೈಸೆಲ್ಫ್ ವಿತ್ ಸಂಬಡಿ ಎಲ್ಸ್ ಅಂಡ್ ಐ ಥಿಂಕ್ ಐ ಆಮ್ ಬೆಟರ್ ದನ್ ಹಿಮ್,
ನಾನು ಇನ್ನೊಬ್ಬರ ಜೊತೆ ಹೋಲಿಸಿ ನೋಡಿ ನಾನು ಉತ್ತಮನು ಅಂತ ಅನ್ಕೊಂತಾ ಇದ್ದೀನಿ ಸ್ವಾಮಿ.
ಪ್ಲೀಸ್ ಫರ್ಗಿವ್ ಮೀ,
ನನ್ನ ಕ್ಷಮಿಸಿಬಿಡು ಸ್ವಾಮಿ.
ಐ ಹ್ಯಾವ್ ಸೆಡ್ ದಟ್ ಸೋ ಮೆನಿ ಟೈಮ್ಸ್ ಟು ಗಾಡ್,
ದೇವರಿಗೆ ನಾನು ಬಹಳ ಸಲ ಹೀಗೆ ಹೇಳಿದ್ದೀನಿ.
ಬಿಕಾಸ್ ಗಾಡ್ ಶೋಸ್ ಮೀ ದಟ್ಸ್ ಪ್ರೈಡ್,
ಯಾಕೆಂದ್ರೆ ದೇವರು ತೋರಿಸ್ತಾರೆ ಅದು
ಅಹಂಕಾರ. ಕಂಪೇರಿಂಗ್ ಯುವರ್ಸೆಲ್ಫ್ ವಿತ್ ದಟ್ ಪರ್ಸನ್,
ಯಾಕೆಂದ್ರೆ ನೀನು
ಆ ವ್ಯಕ್ತಿ ಜೊತೆ ಹೋಲಿಸ್ತಾ ಇದ್ದೀನಿ.
ಕರ್ತನೆ, ನನ್ನ ಕ್ಷಮಿಸು, ಕ್ಷಮಿಸು.
ಐ ಡೋಂಟ್ ನೋ ಹೌ ಮೆನಿ ಹಂಡ್ರೆಡ್ ಟೈಮ್ಸ್ ಐ ಹ್ಯಾವ್ ಸೆಡ್ ದಟ್ ಇನ್ ಮೈ ಲೈಫ್,
ನಾನು ಎಷ್ಟು 100 ಸಲ ಹಾಗೆ ಹೇಳಿದಿನೋ ನನಗೆ ನೆನಪಿಲ್ಲ.
ಬಟ್ ಎವ್ರಿ ಟೈಮ್ ಐ ಸೇ ದಟ್ ಅಂಡ್ ರಿಪೆಂಟ್,
ಪ್ರತಿ ಸಲ ನಾನು ಅದನ್ನು ಹೇಳಿ ಮಾನಸಾಂತರ ಪಟ್ಟಾಗ
ಯು ನೋ ವಾಟ್ ಹ್ಯಾಪನ್ಸ್,
ಏನಾಗುತ್ತೆ ಗೊತ್ತಾ?
ಐ ಬಿಕಮ್ ಸ್ಪಿರಿಚುಲಿ ಹೆಲ್ತಿಯರ್ ಹೆಲ್ತಿಯರ್ ಹೆಲ್ತಿಯರ್.
ಆತ್ಮೀಕವಾಗಿ ನಾನು ಸ್ವಲ್ಪ ಸ್ವಲ್ಪ ಆರೋಗ್ಯವನ್ನು ಹೊಂದಿಕೊಳ್ತಾ ಹೋಗ್ತೀನಿ.
ಅಂಡ್ ಯು ಗೆಟ್ ಕ್ಲೋಸರ್ ಅಂಡ್ ಕ್ಲೋಸರ್ ಟು ಗಾಡ್,
ದೇವರಿಗೆ ಹತ್ರ ಹತ್ರವಾಗ್ತಾ ಇರ್ತೀವಿ.
If you want to get closer to God,
ನೀವು ದೇವರಿಗೆ ಹತ್ತಿರವಾಗಬೇಕು.
You got to humble yourself.
ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಬೇಕು.
Go down, go down, go down.
ಕೆಳಗೆ ಕೆಳಗೆ ಹೋಗ್ತಾ ಇರಬೇಕು.
So it says here, the proud, foolish person will not walk on this way.
ಇಲ್ಲಿ ಹೇಳುತ್ತೆ, ಯಾರು ಅಹಂಕಾರಿಯು ಮೂಢನು ಈ ಮಾರ್ಗದಲ್ಲಿ ನಡೆಯಲಾರನು.
One wonderful thing about this way is,
ಈ ಮಾರ್ಗದ ಒಂದು ವಿಶೇಷತೆ ಏನಂದ್ರೆ,
the devil cannot come there.
ಅಲ್ಲಿ ಸೈತಾನನು ಬರಲಿಕ್ಕೆ ಸಾಧ್ಯವಿಲ್ಲ.
He is on the broad way.
ಯಾಕೆಂದ್ರೆ ಸೈತಾನನ್ನು ಆ ಒಂದು ಅಗಲವಾದ
ಮಾರ್ಗದಲ್ಲಿದ್ದಾನೆ.
ಇಲ್ಲಿ 9th ವಚನದಲ್ಲಿ ಹೇಳುತ್ತೆ, ಸಿಂಹವು ಅಲ್ಲಿರೋದು, ಕ್ರೂರ ಜಂತುಗಳು ಅಲ್ಲಿರವು.
ಅಲ್ಲಿ redeemed will be there.
ಯಾರು ವಿಮೋಚಿಸಲ್ಪಡ್ತಿರ್ತಾರೆ ಅವರು ಮಾತ್ರ ಅಲ್ಲಿರ್ತಾರೆ.
ಇಟ್ಸ್ ಕಾಲ್ಡ್ ದ ಹೈವೇ ಆಫ್ ಹೋಲಿನೆಸ್,
ಅದಕ್ಕಾಗಿ ಇದು ಪವಿತ್ರತೆಯ ರಾಜಮಾರ್ಗ.
ಅಂಡ್ ಎನಿ ಒನ್ ವಿತ್ ಅನ್ಕ್ಲೀನ್ನೆಸ್ ವರ್ಸ್ 8 ವಿಲ್ ನಾಟ್ ಬಿ ಏಬಲ್ ಟು ಟ್ರಾವೆಲ್ ಇನ್ ಇಟ್.
8th ವಚನ ಹೇಳುತ್ತೆ, ಯಾವುದೇ ಅಶುದ್ಧನು ಆ ದಾರಿಯಲ್ಲಿ ನಡೆಯಲಾರನು.
ದಟ್ ಇಸ್ ದ ವೇ ದಟ್ ಲೀಡ್ಸ್ ಟು ಗಾಡ್,
ದೇವರಿಗೆ ನಡೆಸುವಂತ ಮಾರ್ಗವಿದೆ.
ಸೊ ಹೌ ಕ್ಯಾನ್ ವಿ ವಾಕ್ ಆನ್ ಇಟ್,
ಅದರಲ್ಲಿ ಹೇಗೆ ನಡೆಯುವಂಥದ್ದು?
1 John chapter 1,
1 John 1:7. ಒಂದು ಯೋಹಾನ 1:7 ಹೀಗೆ,
ವಾಕಿಂಗ್ ದಿಸ್ ನ್ಯಾರೋ ವೇ ಇಸ್ ಆಲ್ಸೋ ಕಾಲ್ಡ್ ವಾಕಿಂಗ್ ಇನ್ ದ ಲೈಟ್. 1 John 1:7,
ಈ ಒಂದು ಮಾರ್ಗದಲ್ಲಿ ನಡೆಯುವುದನ್ನ ಬೆಳಕಿನಲ್ಲಿ ನಡೆಯುವುದು ಅಂತ ಕೂಡ ಹೇಳ್ಬೋದು. ಇದರಲ್ಲಿ ಹೇಳುತ್ತೆ, ಒಂದನೇ,
ಇಫ್ ವಿ ವಾಕ್ ಇನ್ ದ ಲೈಟ್ ಆಸ್ ಗಾಡ್ ಇಸ್ ಇನ್ ದ ಲೈಟ್ ವಿ ಹ್ಯಾವ್ ಫೆಲೋಶಿಪ್ ವಿತ್ ಒನ್ ಅನದರ್.
ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರನ್ನೊಬ್ಬರ
ಸಂಗ್ರಹಿಸಿ
ಅವಾಗ ನಮ್ಮ ಹೃದಯದಲ್ಲಿ ಯಾವುದೇ ಒಂದು ತಪ್ಪಿದರೆ ಕ್ರಿಸ್ತನ ರಕ್ತವು ಅದನ್ನು ಶುದ್ಧೀಕರಿಸುತ್ತೆ.
ಸೊ ದಿಸ್ ನ್ಯಾರೋ ವೇ ಹ್ಯಾಸ್ ಗಾಟ್ ಮೆನಿ ನೇಮ್ಸ್.
ಈ ಒಂದು ಇಕ್ಕಟ್ಟಾದ ಮಾರ್ಗಕ್ಕೆ ಬೇರೆ ಬೇರೆ ಹೆಸರುಗಳಿದೆ.
Wow, it's a highway of holiness.
ಇಲ್ಲಿ ರಾಜಮಾರ್ಗ ಪರಿಶುದ್ಧತೆಯ ರಾಜಮಾರ್ಗ.
It's a way of walking in the light.
ಇದು ಒಂದು ಬೆಳಕಿನಲ್ಲಿ ನಡೆಯುವಂತ ಮಾರ್ಗ.
And it's a way where 1 John 1:7 we are cleansed all the time.
ಇಲ್ಲಿ ಒಂದು ಯೋಹಾನ 1:7 ಹೇಳೋ ಹಾಗೆ ಇದು ಈ ಮಾರ್ಗದಲ್ಲಿ ನಾವು ಯಾವಾಗಲೂ ಶುದ್ಧೀಕರಣವನ್ನು
ಹೊಂದುತ್ತೇವೆ. All the time free, it's like saying always being healthy.
ಅದರ ಅರ್ಥ ಏನಂದ್ರೆ ನಾವು ಯಾವಾಗಲೂ ಆರೋಗ್ಯವಾಗಿರ್ತೀವಿ, ಶುದ್ಧರಾಗ್ತಾ ಇರ್ತೀವಿ.
ಫ್ರೀ ಫ್ರಮ್ ಸಿನ್ ಮೀನ್ಸ್ ಸ್ಪಿರಿಚುಲಿ ಹೆಲ್ತಿ.
ಪಾಪದಿಂದ ಬಿಡುಗಡೆ ಅಂದ್ರೆ ನಾವು ಕಾಯಿಲೆಯಿಂದ ಬಿಡುಗಡೆ ಅಂತ ಅರ್ಥ.
ಸೊ ಇಫ್ ವಿ ಸೇ ವರ್ಸ್ 8 ದಟ್ ವಿ ಹ್ಯಾವ್ ನೋ ಸಿನ್, ವಿ ಆರ್ ಜಸ್ಟ್ ಡಿಸೀವಿಂಗ್ ಅವರ್ ಸೆಲ್ವ್ಸ್.
ಎಂಟನೇ ವಚನ ಹೇಳುತ್ತೆ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳುತ್ತೇವೆ.
ಇಸ್ ಎನಿಬಡಿ ಹಿಯರ್ ಹೂಸ್ ಫೂಲಿಶ್ ಲೈಕ್ ದಟ್ ಟು ಸೇ ಐ ಹ್ಯಾವ್ ನೋ ಸಿನ್?
ಇಲ್ಲಿ ಯಾರಾದರೂ ಇದ್ದೀರಾ ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳುವಂತವ್ರು?
ಯು ನೋ ವಾಟ್ ಇಟ್ ಮೀನ್ಸ್ ಟು ಸೇ ಐ ಹ್ಯಾವ್ ನೋ ಸಿನ್?
ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳೋದು ಅಂದ್ರೆ ಏನರ್ಥ ಗೊತ್ತಾ?
ಐ ಆಮ್ 100% ಲೈಕ್ ಜೀಸಸ್ ಕ್ರೈಸ್ಟ್.
ನಾನು 100% ಯೇಸು ಸ್ವಾಮಿ ಅಂತ ಆಗ್ಬಿಟ್ಟಿದ್ದೀನಿ.
ಐ ಕೆನಾಟ್ ಸೇ ದಟ್.
ನನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದು.
ಐ ಆಮ್ ನಾಟ್ ಸಿನ್ನಿಂಗ್ ಕಾನ್ಶಿಯಸ್ಲಿ.
ನಾನು ನನಗೆ ತಿಳಿದ ಹಾಗೆ ಪಾಪವನ್ನು ಮಾಡ್ತಾ ಇಲ್ಲ.
ಅನ್ಕಾನ್ಶಿಯಸ್ಲಿ ದರ್ ಆರ್ ಸೋ ಮೆನಿ ಏರಿಯಾಸ್ ಇನ್ ಮೈ ಲೈಫ್ ಐ ಸ್ಟಿಲ್ ಡೋಂಟ್ ನೋ.
ತಿಳಿಯದ ರೀತಿಯಲ್ಲಿ ನನ್ನಲ್ಲಿ ಬಹಳಷ್ಟು ಪಾಪಗಳನ್ನು ಮಾಡ್ತಾ ಇರಬಹುದು, ನಾನು ಕ್ರಿಸ್ತನಂತಿಲ್ಲ.
ಗ್ರೋತ್ ಇನ್ ದ ಕ್ರಿಶ್ಚಿಯನ್ ಲೈಫ್ ಇಸ್ ಲೈಕ್ ಗೋಯಿಂಗ್ ಟು ಸ್ಕೂಲ್.
ಕ್ರಿಸ್ತೀಯ ಜೀವಿತದಲ್ಲಿ ಪ್ರಗತಿ ಅಥವಾ ಬೆಳವಣಿಗೆ ಅಂದ್ರೆ ಶಾಲೆಗೆ ಹೋಗುತ್ತೆ.
ವೆನ್ ಯು ಆರ್ ಬೋರ್ನ್ ಅಗೇನ್ ಇಟ್ಸ್ ಲೈಕ್ ಯು ಜಾಯಿನ್ ದ ಕಿಂಡರ್ ಗಾರ್ಡನ್.
ನಾವು ಹೊಸದಾಗಿ ಹುಟ್ಟಿದಾಗ ಆ ಒಂದು ಶಿಶು ವಿಹಾರವನ್ನು ಸೇರ್ಕೊಳ್ತೀವಿ.
ಯು ಗಾಟ್ ಅಡ್ಮಿಷನ್ ಇನ್ ದ ಸ್ಕೂಲ್.
ಅಲ್ಲಿ ಶಾಲೆಯಲ್ಲಿ ನಮಗೆ ಪ್ರವೇಶ ಸಿಕ್ತು.
But that doesn't mean you have finished your education.
ಅದರ ಅರ್ಥ ನೀವು ನಿಮ್ಮ ವಿದ್ಯಾಭ್ಯಾಸ ಮುಗಿಸ್ಬಿಟ್ರಿ ಅಂತ ಅರ್ಥ ಅಲ್ಲ.
You're just born and you're starting.
ನೀವು ಹೊಸದಾಗಿ ಹುಟ್ಟಿ ಪ್ರಾರಂಭಿಸ್ತಾ ಇದ್ದೀರಾ.
Every year you go higher, 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 higher.
ಪ್ರತಿ ವರ್ಷ ನೀವು ಎತ್ತರ ಎತ್ತರ ಮಟ್ಟಕ್ಕೆ ಹೋಗ್ತಾ ಇರ್ತೀರಾ.
So somebody here may be in first standard, somebody in sixth standard.
ಕೆಲವರು ಆ ಒಂದನೇ ತರಗತಿಯಲ್ಲಿ ಇರಬಹುದು, ಕೆಲವರು ಆರನೇ ತರಗತಿ.
All of us are not in the same class.
ಎಲ್ಲರೂ ಒಂದೇ ತರಗತಿಯಲ್ಲಿ ಇಲ್ಲ.
And some have gone even to college.
ಕೆಲವರು ಆ ಕಾಲೇಜ್ ಮಟ್ಟಕ್ಕೆ ಹೋಗಿರಬಹುದು.
Those who are very faithful are going higher and higher and higher.
ಯಾರೆಲ್ಲ ನಂಬಿಗಸ್ತರಾಗಿದ್ದಾರೆ ಅವರು ಎತ್ತರ ಮಟ್ಟಕ್ಕೆ ಹೋಗ್ತಾ
ಇದ್ದಾರೆ. It's not Bible knowledge.
ಅದು ಸತ್ಯವೇದದ ತಿಳುವಳಿಕೆ ಅಲ್ಲ.
It's being faithful to deal with any sin you discover in your life.
ನಮಗೆ ದೇವರು ತೋರಿಸುವಂತ ಆ ಪಾಪಗಳ ಮೇಲೆ ನಾವು ನಂಬಿಗಸ್ತರಾಗಿರೋದು, ಶುದ್ಧೀಕರಿಸಬೇಕು.
That's where a 25-year-old young boy or girl here may be in college while the 50-year-old person is still sitting in kindergarten.
ಅದರಿಂದ ನಾವು ಹೀಗೆ ಹೇಳಬಹುದು, 25 ವರ್ಷದ ಒಬ್ಬ ಯೌವನಸ್ಥ ಯೌವನಸ್ಥೆ ಕಾಲೇಜಿನಲ್ಲಿರಬಹುದು, ಅದೇ ಒಬ್ಬ 50 ವರ್ಷದ ವ್ಯಕ್ತಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್.
Because that 50-year-old may be very proud and full of sin.
ಯಾಕೆ ಅಂದ್ರೆ 50 ವರ್ಷದವನು ಬಹಳಷ್ಟು ಅಹಂಕಾರಿ ಆಗಿರಬಹುದು, ಪಾಪದಲ್ಲಿ ಮುಳುಗಿರಬಹುದು.
See, I'll give you an example of that.
ನನಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ.
In Revelation in chapter 3
ಇಲ್ಲಿ ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೀವಿ.
The Lord sends a message to the leader of the church in Sardis. He was an elder.
ಸಾರ್ದಿಸ್ನಲ್ಲಿರುವಂತಹ ಈ ಸಭೆಯ ಹಿರಿಯನಿಗೆ ಕರ್ತನು ಪತ್ರವನ್ನು ಬರೆದರು.
Think of somebody who is an elder in a good New Testament church planted by an apostle.
ಒಬ್ಬ ಅಪೋಸ್ತಲನ್ನು ನಿಯೋಜಿಸಿದ ಒಂದು ಸಭೆ, ಹೊಸ ಒಡಂಬಡಿಕೆಯ ಸಭೆಯಲ್ಲಿ ಇರುವಂತಹ ಈ ಹಿರಿಯನ ಬಗ್ಗೆ ನೋಡಿ.
I don't know who planted this church in Sardis, but one of the apostles did.
ಸಾರ್ದಿಸ್ ನಲ್ಲಿ ಯಾರು ನಿಯೋಜಿಸಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ಒಬ್ಬ ಅಪೋಸ್ತಲನ್ನು
ನಿಯೋಜಿಸಿದ್ರು. And he appointed one man as an elder in that church.
ಆ ಸಭೆಯಲ್ಲಿ ಒಬ್ಬ ಹಿರಿಯನನ್ನ ನಿಯೋಜಿಸಿದ್ರು.
And he must have been a very good man when he started.
ಪ್ರಾರಂಭಿಸಿದಾಗ ಅವನು ಬಹಳ ಒಳ್ಳೆ ವ್ಯಕ್ತಿಯಾಗಿರಬಹುದು.
But you know what happens to some people when they become elders?
ಒಬ್ಬರು ಹಿರಿಯರಾದಾಗ ಅವರಿಗೆ ಏನಾಗುತ್ತೆ ಗೊತ್ತಾ?
I've seen that.
ನಾನು ನೋಡಿದ್ದೀನಿ ಅದನ್ನ.
After some time they become a little proud.
ಅವರಿಗೆ ಅಹಂಕಾರ ಬಂದ್ಬಿಡುತ್ತೆ.
Oh, I'm somebody special.
ನಾನು ಒಬ್ಬ ಉತ್ತಮನು.
And because they are preaching all the time.
ಯಾಕೆಂದ್ರೆ ಯಾವಾಗ್ಲೂ ಪ್ರಸಂಗ
ಕೊಡ್ತಾ ಇರ್ತಾರೆ,
ಅವರ ತಲೆ ದೊಡ್ಡದಾಗ್ತಾ ಇರುತ್ತೆ.
And they think they're very important.
ಅವರು ಅನ್ಕೊಂತಾರೆ ನಾನು ಬಹಳ ಮುಖ್ಯವಾದ ವ್ಯಕ್ತಿ.
Spiritually they go down.
ಆಗ ಅನ್ಕೊಂಡಾಗ ಆತ್ಮೀಕವಾಗಿ ಅವರು ಕೆಳಗಡೆ ಹೋಗ್ತಾರೆ.
After that,
ಕಡೆಗೆ ಮುಂದೆ ಏನಾಗುತ್ತೆ?
They have only a name that we are spiritual.
ಅವರಿಗೆ ಒಂದು ಆತ್ಮೀಕನ ಹೆಸರು ಮಾತ್ರ ಇರುತ್ತೆ.
See verse 1, last part.
ಒಂದನೇ ವಚನ ಕಡೆಯ ಭಾಗ ನೋಡಿ.
ಯು ಎಲ್ಡರ್ ಬ್ರದರ್ ಯು ಹ್ಯಾವ್ ಎ ನೇಮ್ ದಟ್ ಯು ಆರ್ ಅಲೈವ್ ಬಟ್ ಯು ಆರ್ ಸ್ಪಿರಿಚುಲಿ ಡೆಡ್.
ನೀನು ಹಿರಿಯನು ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ.
ಹಿಯರ್ ಇಸ್ ಅ ಚರ್ಚ್ ಇನ್ ದ ಫಸ್ಟ್ ಸೆಂಚುರಿ ವೇರ್ ದ ಎಲ್ಡರ್ ವಾಸ್ ಸ್ಪಿರಿಚುಲಿ ಡೆಡ್.
ಇಲ್ಲಿ ಮೊದಲನೇ ಶತಮಾನದಲ್ಲಿದ್ದಂತಹ ಒಂದು ಸಭೆ, ಇಲ್ಲಿ ಆ ಸಭೆಯ ಹಿರಿಯನು ಸತ್ತವನಾಗಿದ್ದಾನೆ.
ಐ ಡೋಂಟ್ ಬಿಲೀವ್ ಆಲ್ ಎಲ್ಡರ್ಸ್ ಆರ್ ಸ್ಪಿರಿಚುವಲ್.
ನಾನು ನಂಬೋದಿಲ್ಲ ಎಲ್ಲ ಹಿರಿಯರು ಆತ್ಮಿಕರಾಗಿರ್ತಾರೆ ಅಂತ.
If they walk with the Lord in humility, they'll really be spiritual.
ಕರ್ತನ ಜೊತೆ ದೀನತ್ವದಲ್ಲಿ ನಡೆದರೆ ಆತ್ಮಿಕನಾಗ್ತಾರೆ.
If they become proud, I'm an elder brother and I'm an important person.
ಅವರು ಅಹಂಕಾರಿಗಳಾದರೆ ನಾನು ಹಿರಿಯನು ನಾನು ಮುಖ್ಯಸ್ಥನು ಅಂತ ಅಂದ್ಕೊಂಡ್ರೆ
then they go down.
ಆವಾಗ ಅವರು ಕೆಳಗೆ ಹೋಗ್ತಾರೆ.
But they are still elders.
ಆದರೆ ಅವರು ಹಿರಿಯರಾಗಿ ಇರ್ತಾರೆ.
And I'm not only talking about elders, I'm talking about anyone who's older than others.
ನಾನು ಹಿರಿಯರ ಬಗ್ಗೆ ಹೇಳ್ತಾರೆ, ಯಾರು ವಯಸ್ಸಿನಲ್ಲಿ ದೊಡ್ಡವರಾಗಿರ್ತಾರೆ ಅವರನ್ನು ಅನ್ವಯಿಸುತ್ತೇನೆ.
ಫಾದರ್ ಆರ್ ಮದರ್ ಮೇ ಥಿಂಕ್ ಐ ಆಮ್ ಮೋರ್ ಸ್ಪಿರಿಚುವಲ್ ದನ್ ಮೈ ಚಿಲ್ಡ್ರನ್.
ಉದಾಹರಣೆಗೆ ತಂದೆ ತಾಯಿ, ಓ ನನ್ನ ಮಕ್ಕಳಿಗಿಂತ ನಾನು ಆತ್ಮಿಕನು ಅಂತ
ಅನ್ಕೊಳ್ಳಬಹುದು.
ಆದ್ರೆ ಮಕ್ಕಳು ತಂದೆ ತಾಯಿಗಿಂತ ಆತ್ಮಿಕರಾಗ್ಲಿಕ್ಕೆ ಸಾಧ್ಯತೆ ಇದೆ.
ಹಿ ಸೇಸ್ ನೌ ವರ್ಸ್ 1 ಯು ಓನ್ಲಿ ಗಾಟ್ ಎ ನೇಮ್ ದಟ್ ಯು ಆರ್ ಅಲೈವ್ ಬಟ್ ಆಕ್ಚುಲಿ ಯು ಆರ್ ಸ್ಪಿರಿಚುವಲಿ ಡೆಡ್.
ನಿನಗೆ ಜೀವಿಸುವ ಅನ್ನುವಂತ ಹೆಸರಿದೆ ಅಷ್ಟೇ, ಆದ್ರೆ ನೀನು ಸತ್ತಿದೀಯ.
ಸೀ ವರ್ಸ್ 1
ಮೊದಲನೇ,
ಯು ಹ್ಯಾವ್ ಎ ನೇಮ್ ದಟ್ ಯು ಆರ್ ಅಲೈವ್ ಬಟ್ ಯು ಆರ್ ಡೆಡ್.
ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ.
ಬಟ್
ಆದರೆ
ದೇರ್ ಆರ್ ಅ ಫ್ಯೂ ಯಂಗ್ ಪೀಪಲ್ ಇನ್ ಯುವರ್ ಚರ್ಚ್.
ಆದರೆ ಕೆಲವು ಯೌವನಸ್ಥರು ನಿಮ್ಮ ಸಭೆಯಲ್ಲಿದ್ದಾರೆ.
ವರ್ಸ್ 4
ನಾಲ್ಕನೇ ವಚನ,
ಯು ಗಾಟ್ ಅ ಫ್ಯೂ ಪೀಪಲ್ ದೇರ್ ಹೂ ಆರ್ ಕೆಪ್ಟ್ ದೆಮ್ಸೆಲ್ಫ್ಸ್ ಪ್ಯೂರ್.
ಅವರನ್ನು ಅವರು ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದೇ ಇದ್ದಾರೆ.
ಅಂಡ್ ಜೀಸಸ್ ಇಸ್ ದೇ ವಿಲ್ ವಾಕ್ ವಿತ್ ಮೀ ಆನ್ ದ ನ್ಯಾರೋ ವೇ.
ಯೇಸು ಸ್ವಾಮಿ ಹೇಳ್ತಾರೆ ಅವರು ನನ್ನ ಜೊತೆ ಈ ಒಂದು ಪರಿಶುದ್ಧ ಮಾರ್ಗದಲ್ಲಿ ನಡೀತಾರೆ.
ಎಲ್ಡರ್ ಬ್ರದರ್ ಇಸ್ ಆನ್ ದ ಬ್ರಾಡ್ ವೇ.
ಆ ಒಂದು ಹಿರಿಯನು ಆ ದೊಡ್ಡ ಮಾರ್ಗದಲ್ಲಿದ್ದಾನೆ.
ದೀಸ್ ಯಂಗ್ ಬ್ರದರ್ಸ್ ಆರ್ ವಿತ್ ಜೀಸಸ್ ಆನ್ ದ ನ್ಯಾರೋ ವೇ.
ಅಗಲವಾದ ಮಾರ್ಗದಲ್ಲಿದ್ದಾನೆ, ಆದ್ರೆ ಇವರು ಇಕ್ಕಟ್ಟಾದ ಮಾರ್ಗದಲ್ಲಿದ್ದಾರೆ.
ಸೊ ಡೋಂಟ್ ಥಿಂಕ್ ಬಿಕಾಸ್ ಯು ಸ್ಟಾರ್ಟೆಡ್ ಆಫ್ ವೆಲ್ ಯು ವಿಲ್ ಎಂಡ್ ವೆಲ್.
ನೀವು ಯಾವತ್ತೂ ಹೀಗೆ ಯೋಚನೆ ಮಾಡಿಬಿಡಿ, ನೀವು ಸರಿಯಾದ ರೀತಿಯಲ್ಲಿ ಪ್ರಾರಂಭಿಸಿದ್ರೆ ಆ ಸರಿಯಾದ ಮಾರ್ಗದಲ್ಲೇ ಇರ್ತೀರಾ, ಮುಗಿಸ್ತೀರಾ ಅಂತ.
ಸೊ ಸಮ್ ಆಫ್ ಯು ಮೇ ಹ್ಯಾವ್ ಬಿಕಮ್ ಬಿಲೀವರ್ಸ್ 10 ಇಯರ್ಸ್ ಅಗೋ.
10 ವರ್ಷದ ಮೊದಲು ನೀವು ವಿಶ್ವಾಸಿಗಳಾಗಿರಬಹುದು.
ಬಟ್ ಮೇಬಿ ಯು ಬಿಕಮ್ ಕೇರ್ಲೆಸ್ ಇನ್ ಯುವರ್ ಲೈಫ್.
ನಿಮ್ಮ ಜೀವಿತದಲ್ಲಿ ಅಲಕ್ಷ್ಯವಾಗಿರಲಿಲ್ಲ.
ಡೋಂಟ್ ಕೀಪ್ ಯುವರ್ ಹಾರ್ಟ್ ಪ್ಯೂರ್.
ನಿಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಕೊಂಡಿಲ್ಲ.
Very slowly you drift away from the narrow way to the broad way.
ನೀವು ಬಹಳ ಕ್ರಮೇಣವಾಗಿ ನಿಧಾನಗತಿಯಲ್ಲಿ ಈ ಒಂದು ಇಕ್ಕಟ್ಟಾದ ಮಾರ್ಗದಿಂದ ಅಗಲವಾದ ಮಾರ್ಗಕ್ಕೆ ಹೋಗ್ಬಿಡ್ತೀರಾ.
You can start in the narrow way and end up in the broad way.
ನಿಮಗೆ ಗೊತ್ತಾ, ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರಾರಂಭಿಸಿ ಅಗಲವಾದ ಮಾರ್ಗದಲ್ಲಿ ಕೊನೆ.
Because all along the narrow way there are some bypaths to the broad way if you want to go there.
ಅಂದ್ರೆ ಇಕ್ಕಟ್ಟಾದ ಮಾರ್ಗದ ಮಧ್ಯದಲ್ಲಿ ಅಲ್ಲಿ ಮಧ್ಯದ ದಾರಿಗಳು ಅಡ್ಡದಾರಿಗಳು ಇರುತ್ತೆ ಅಗಲವಾದ ಮಾರ್ಗಕ್ಕೆ ಹೋಗ್ಲಿಕ್ಕೆ.
Sign there if you find this way too difficult take this way, you'll find it easy.
ಅಲ್ಲಿ ಒಂದು ಗುರುತು ಸೂಚಿಗಳಿರುತ್ತೆ, ನಿಮ್ಗೆ ಇದು ಕಷ್ಟ ಆದ್ರೆ ಈ ಮಾರ್ಗದಲ್ಲಿ ಅಗಲವಾದ ಮಾರ್ಗಕ್ಕೆ ಹೋಗ್ಬಹುದು.
All the time the devil is saying here short cut.
ಸೈತಾನ ಹೇಳ್ತಾನೆ ಇಲ್ಲಿ ಒಂದು ಶಾರ್ಟ್ ಕಟ್ ಇದೆ ಅಂತ.
ಬಿ ಕೇರ್ಫುಲ್.
ಅದರ ಬಗ್ಗೆ ಜಾಗರೂಕವಾಗಿರಿ.
ವಿ ಹ್ಯಾವ್ ಟು ಬಿ ಸ್ಟೆಡ್ಫಾಸ್ಟ್ ಅಂಟಿಲ್ ದಿ ಎಂಡ್.
ನಾವು ಹೀಗೆ ನಿರ್ದಿಷ್ಟವಾಗಿರಬೇಕು ಕಡೆಯವರೆಗೂ.
Hebrews 3
ಹಿಬ್ರಿಯದಲ್ಲಿ ನಾನು ನೋಡ್ಕೊಳ್ಳೋಣ.
ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್,
ನಮ್ಮ ಪ್ರಿಯ ಸಹೋದರ ಸಹೋದರಿಯರೇ,
ಬಿಲೀವ್ ವಾಟ್ ದ ಬೈಬಲ್ ಸೇಸ್ ಅಂಡ್ ನಾಟ್ ವಾಟ್ ಎನಿ ಪ್ರೀಚರ್ ಸೇಸ್.
ದೇವರ ವಾಕ್ಯ ಹೇಳುವಂತದ್ದನ್ನ ನೀವು ನಂಬಿರಿ, ಒಬ್ಬ ಪ್ರಸಂಗಿ
ಹೇಳುವಂತ.
ಅದಕ್ಕಾಗಿ ನಾನು ಪ್ರಸಂಗ ಮಾಡುವಾಗ ಯಾವಾಗಲೂ ದೇವರ ವಾಕ್ಯಕ್ಕೆ
ವೆರಿ ಇಂಪಾರ್ಟೆಂಟ್ ವರ್ಡ್ಸ್.
ಇಲ್ಲಿ ಬಹಳ ಮುಖ್ಯವಾದ ಒಂದು ವಚನ
Hebrews 3:14.
3:14 ಇಬ್ರಿಯ.
ಹೌ ಕ್ಯಾನ್ ಯು ಬಿಕಮ್ ಅ ಪಾರ್ಟೇಕರ್ ಆಫ್ ಕ್ರೈಸ್ಟ್.
ಕ್ರಿಸ್ತನ ಆ ಪಾಲುಗಾರಿಕೆಯನ್ನ ಹೇಗೆ ಹೊಂದುವಂತದ್ದು.
ಇಫ್ ಯು ಹೋಲ್ಡ್ ಫಾಸ್ಟ್ the beginning of your assurance firm until the end.
modalindiruva bharavaseyannu antyadavaregu dudavagi hidukolluva pakshadalli.
You start in the narrow way and you keep on in the narrow way till the end.
adra artha yenandre ondu ikkatada margadalli prarambhisi satatavagi adhe margadalli nambigastragirbeku.
You see all those side roads saying if you want to find a easier way turn here turn here turn here.
illi madhyadalli adda rastegalu nimage kashta adre hige hogbodu hogbodu anta ಹೇಳ್ತಾ ಇರುತ್ತೆ.
And so many people take those ways and they go end up in the broad way.
ಬಹಳಷ್ಟು ಜನ ಹೀಗೆ ಆ ದಾರಿಯನ್ನು ಬಿಟ್ಟು ಅಡ್ಡದಾರಿಯಲ್ಲಿ ಹೋಗಿ ಅಗಲವಾದ ಮಾರ್ಗಕ್ಕೆ ಹೋಗ್ತಾರೆ.
Every temptation the devil gives you is to turn away from the narrow way into the broad way.
ನಿಮಗೆ ಕೊಡುವಂತ ಸೈತಾನನು ಕೊಡುವಂತ ಪ್ರತಿಯೊಂದು ಶೋಧನೆಯು ಈ ಅಡ್ಡ ಮಾರ್ಗವಾಗಿದೆ, ಅಗಲವಾದ ಮಾರ್ಗಕ್ಕೆ ಹೋಗ್ಲಿ.
Some of you when you were first born again you never went to watch the movies. Now you're watching all types of filthy movies.
ಕೆಲವರು ನಿಮ್ಮಲ್ಲಿ ನೀವು ಹೊಸದಾಗಿ ಹುಟ್ಟಿದಾಗ ಒಂದು ಸಿನಿಮಾಗಳನ್ನ ನೋಡ್ತಾ ಇರಲಿಲ್ಲ, ಆದ್ರೆ ಇವತ್ತು ಸಿನಿಮಾಗಳನ್ನ ನೋಡ್ತಾ ಇದ್ರೆ.
That is a shortcut.
ಅದು ಒಂದು ಅಡ್ಡ ಮಾರ್ಗ.
You end up in the broad way.
ಅಲ್ಲಿ ಆ ದಾರಿಯಲ್ಲಿ ಹೋದ್ರೆ ನಿಮ್ಗೆ ಅಗಲವಾದ ಮಾರ್ಗಕ್ಕೆ
ಹೋಗ್ಬಿಡ್ತೀರಿ.
ಆ ಲೌಕಿಕ ಜನರೆಲ್ಲ ಅಲ್ಲಿ ಹೋಗ್ತಾ ಇರ್ತಾರೆ.
ಆರ್ ಯು ಡೆವಲಪ್ ಸರ್ಟನ್ ಹ್ಯಾಬಿಟ್ಸ್ ಇನ್ ಯುವರ್ ಲೈಫ್ ವಿಚ್ ಆರ್ ಹ್ಯಾಬಿಟ್ಸ್ ದಟ್ ಲೀಡ್ ಯು ಇಂಟು ಸಿನ್.
ನಿಮ್ಗೆ ಯಾವುದೋ ಒಂದು ಹವ್ಯಾಸಗಳನ್ನ ಮಾಡಿಕೊಂಡು ಆ ಅಗಲ ದಾರಿಗೆ ಹೋಗ್ಬಿಡ್ತೀರಿ.
It's not just a narrow gate but a narrow way.
ಇದು ಇಕ್ಕಟ್ಟಾದ ಬಾಗಿಲು ಮಾತ್ರ ಅಲ್ಲ, ಇದು ದಾರಿ ಕೂಡ.
See Matthew 7.
ಮತ್ತಾಯ 7ರಲ್ಲಿ ನೋಡೋಣ.
Verse 13.
13ನೇ ವಚನ.
There is a narrow gate.
ಇಲ್ಲಿ ಇಕ್ಕಟ್ಟಾದ ಬಾಗಿಲು.
Verse 13.
13.
And that leads to a narrow way.
ಅದು ಎಲ್ಲಿಗೆ ನಡೆಸುತ್ತೆ? ಈ ಇಕ್ಕಟ್ಟಾದ ಮಾರ್ಗಕ್ಕೆ, ದಾರಿಗೆ ನಡೆಸುತ್ತೆ.
You may have come in through the narrow gate.
ನೀವು ಇಕ್ಕಟ್ಟಾದ ಬಾಗಿಲಲ್ಲಿ ಬಂದಿರಬಹುದು.
But you have to walk this 10,000 miles in the narrow way to reach the end.
ಯಾಕೆಂದ್ರೆ ಇದರಲ್ಲಿ ನೀವು 1,000 kilometers ನಡಿಬೇಕು ಅದರಲ್ಲಿ ಇಕ್ಕಟ್ಟಾದ ಮಾರ್ಗ.
Then only you can reach the end.
ಅಲ್ಲಿ ಅವಾಗ ಮಾತ್ರ ನೀವು ಕಡೆಗೆ.
And the Holy Spirit is there to help you every day to go this way.
ಪವಿತ್ರಾತ್ಮನ ನಿಮ್ಮ ಆ ಮಾರ್ಗದಲ್ಲಿ ನಡಿಲಿಕ್ಕೆ ಪ್ರತಿ ದಿವಸ ಸಹಾಯ ಮಾಡ್ತಾರೆ.
So all of us sometimes drift a little bit and take side roads into the broad way.
ಇಲ್ಲಿ ಪ್ರತಿ ದಿವಸ ಸೈತಾನ ಹೇಳ್ತಾ ಇರ್ತೀನಿ, ನೀವು ಅಡ್ಡದಾರಿ ಹಿಡಿದು
ಬಟ್
ಅಗಲವಾದ ಮಾರ್ಗ.
We must repent and come back.
ನೀವು ಇದರಿಂದ ಮಾನಸಾಂತರಪಟ್ಟು ಮತ್ತೆ ಹಿಂದೆ ಬರಬೇಕು.
And that's why we have a conference like this.
ಅದಕ್ಕಾಗಿ ಈ ತರ ಕಾನ್ಫರೆನ್ಸ್ ಕೂಟಗಳನ್ನು ಆಯೋಜಿಸುತ್ತೇವೆ. ಮನಸಂತರ ಪಡಿ,
ಕಮ್ ಬ್ಯಾಕ್,
ಮತ್ತೆ ಬನ್ನಿ.
ಕೀಪ್ ಯುವರ್ ಹಾರ್ಟ್ ಪ್ಯೂರ್.
ನಿಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಕೊಳ್ಳಿ.
Aim is to see God.
ನಮಗೆ ನಮ್ಮ ಗುರಿ ಏನಾಗಿದೆ? ದೇವರನ್ನ ನೋಡಬೇಕು.
What is your aim? Not to make more money but to see God.
ನಿಮ್ಮ ಗುರಿ ಹಣ ಮಾಡುವಂತದ್ದಲ್ಲ, ದೇವರನ್ನ ನೋಡಬೇಕು ಅನ್ನುವಂಥದ್ದು.
Let's pray.
ಪ್ರಾರ್ಥಿಸೋಣ.
Heavenly Father,
ಪರಲೋಕ ತಂದೆಯೇ,
help us to remember these truths always.
ಈ ಸತ್ಯಗಳನ್ನು ಯಾವಾಗಲೂ ನೆನಪಿಡೋಕೆ ಸಹಾಯ ಮಾಡಿಕೊಡಿ.
Pray in Jesus' name.
ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸ್ತೇವೆ.
ಆಮೆನ್.